ನಂತರ ಬರತಕ್ಕಂತಹ ಪ್ರಕರಣ ಸ್ವರೂಪ ಯಜ್ಞ ಪ್ರಕರಣ. ಶುದ್ಧ ಯಜ್ಞ ಶುದ್ಧ ಯಜ್ಞ ಪ್ರಕರಣದಲ್ಲಿ ಬರುವುದೇನು ಅಂದರೆ ನಮ್ಮ ಜೀವನವೇ ದೊಡ್ಡ ಯಜ್ಞ. ಆ ಯಜ್ಞಕ್ಕೆ ಅಭಿಮಾನಿಗಳಾಗಿ ನಿಂತವರು ಅಭಿಮಾನಿಗಳು ಅಂದರೆ ನಮ್ಮ ವತಿಯಿಂದ ಯಜ್ಞವನ್ನು ಪೂರ್ಣಗೊಳಿಸುವುದು ಯಾರು ಅಂದರೆ ವಾಯುದೇವರು. ಯಜ್ಞಾಭಿಮಾನಿಗಳಾದ್ದರಿಂದ ವಾಯುದೇವರು ಯಜ್ಞ ಅಂತ ಕರೆಸಿಕೊಂಡಿದ್ದಾರೆ. ಹಾಗೆ ಅವರೊಳಗಿರುವಂತಹ ಭಗವಂತ ಆತನಿಗೆ ಯಜ್ಞ ಅಂತ ಅಷ್ಟೇ ಅಲ್ಲ ಮುಂದೆ ಹೇಳ್ತಾ ಇದ್ದಾರೆ. ಇತಸ್ತಃ ಸಂಚರ ಸ್ವಸಂಬಂಧೇನ ಸರ್ವಂ ಪವಿತ್ರೀಕರೋತಿ ಹೇತೋಶ್ಚ. ವಾಯುದೇವನಿಗೆ ಯಜ್ಞ ಅಂತ ಹೆಸರು ಇನ್ನೊಂದು ಯಾಕೆ ಅಂದರೆ ತಾವು ಎಲ್ಲ ಕಡೆ ಸಂಚಾರ ಮಾಡುತ್ತಾ ತಮ್ಮ ಸ್ಪರ್ಶದಿಂದ ಎಲ್ಲವನ್ನೂ ಪವಿತ್ರ ಮಾಡುತ್ತಾರೆ. ನಾವು ಇನ್ನೊಂದರ ಮುಟ್ಟಿದರೆ ಮೈಲಿಗೆ ಆಗ್ತೇವೆ ಅಲ್ಲ, ಅವರು ತಮ್ಮ ಸ್ಪರ್ಶದಿಂದ ಸಮಸ್ತವನ್ನೂ ಪವಿತ್ರವನ್ನಾಗಿ ಮಾಡುತ್ತಾರೆ. ಆದ್ದರಿಂದ ವಾಯುದೇವರಿಗೆ ಯಜ್ಞ ಅಂತ ಹೆಸರು. ಈ ಯಜ್ಞ ನಾಮಕ ವಾಯುದೇವರು ನಮ್ಮಲ್ಲಿ ನಿಂತಿದ್ದಾರೆ, ಯಜ್ಞಕ್ಕೆ ಅಭಿಮಾನಿಗಳಾಗಿದ್ದಾರೆ. ಅವರು ತಮ್ಮ ಎರಡು ಪಾದಗಳನ್ನು ಎರಡು ಕಡೆ ಇಟ್ಟಿದ್ದಾರೆ. ಒಂದು ಪಾದ ಮನಸ್ಸಿನಲ್ಲಿ, ಒಂದು ಪಾದ ವಾಕ್ಯದಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಎಡಪಾದ ಬಲಪಾದ ಮನಸ್ಸಿನಲ್ಲಿ, ಎಡಪಾದ ವಾಕಿನಲ್ಲಿ ಇಟ್ಟಿದ್ದಾರೆ, ನಿಯಮನ ಮಾಡುತ್ತಾ ಇದ್ದಾರೆ. ನಮ್ಮ ಇಡೀ ಕರ್ಮಗಳೆಲ್ಲ ಯಾವುದರಿಂದ ಪ್ರಭಾವಿತ ಅಂದರೆ ಒಂದು ಮನಸ್ಸು ಒಂದು ವಾಕ. ಆದ್ದರಿಂದ ಈ ಎರಡನ್ನೂ ಕೂಡ ಪವಿತ್ರೀಕರಣ ಮಾಡುವಂಥ ತಮ್ಮ ಪಾದವನ್ನು ನಮ್ಮ ಮನಸ್ಸಿನಲ್ಲಿ ವಾಕಿನಲ್ಲಿ ಇಟ್ಟಿದ್ದಾರೆ. ಅಂದರೆ ನಾವು ನೆನೆಸಿದ ಮೇಲೆ ಇಡ್ತಾರೋ ಮೊದಲೇ ಇಟ್ಟಿದ್ದಾರೋ, ಅಂದರೆ ಮೊದಲೇ ಇಟ್ಟಿದ್ದಾರೆ. ಆದರೆ ನೆನೆಸಿದವರನ್ನು ಮಾತ್ರ ಪವಿತ್ರ ಮಾಡುತ್ತಾರೆ. ಇನ್ನು ವಿಷಯ ಯಾವುದು ಅಂದರೆ ಯಜ್ಞದಲ್ಲಿ ನಾಲ್ಕು ಜನ ಬೇಕು, ಹೋತೃ ಅಧ್ವರಿಯು ಉದ್ವಾತೃ ಬ್ರಹ್ಮ ಅಂತ ನಾಲ್ಕು ಜನ ಬೇಕು. ಅದರಲ್ಲಿ ಹೋತೃ ಅಂದರೆ ಚರ್ವಾದಿಗಳನ್ನು ಹೋಮ ಮಾಡುವಂಥವು, ಅಧ್ವರಿಯು ಅಂದರೆ ಆಗಾಗ ಆಯಾ ದೇವತೆಗಳಿಗೆ ಬೇಕಾದ ಆಹುತಿಯ ಭಾಗಗಳನ್ನು ತೆಗೆದುಕೊಡುವಂಥವು, ಉದ್ಗಾತ್ರು ಅಂದರೆ ಆಗಾಗ ಯಾವ ರುಕ್ಕುಗಳನ್ನು ಹೋಮ ಮಾಡುತ್ತೇವೋ ಆ ಹೋಮ ಮಾಡುವಂಥ ರುಕ್ಕುಗಳನ್ನು ಆಯಾ ಕಾಲಕ್ಕೆ ಸಾಮದಾನ ಮಾಡುವವರು ಉದ್ಗಾತ್ರು. ಇನ್ನೊಬ್ಬರು ಬ್ರಹ್ಮ, ಯಜ್ಞದಲ್ಲಿದ್ದುಕೊಂಡು ಯಜ್ಞದಲ್ಲಿ ನಡೆಯುವ ಲೋಪದೋಷಗಳನ್ನು ಎಲ್ಲ ತಿಳ್ಕೊಂಡಿದ್ದು ಸರಿ ಮಾಡಬೇಕು, ಮಾತಾಡಬಾರದು, ಅವರನ್ನು ಬ್ರಹ್ಮ ಅಂತ ಕರೀತಾರೆ. ಈ ನಾಲ್ಕು ಜನರು ಯಜ್ಞದಲ್ಲಿ ಪ್ರಧಾನ. ನಮ್ಮ ಜೀವನ ಯಜ್ಞದಲ್ಲೂ ಕೂಡ ನಾಲ್ಕು ಜನ ಇದ್ದಾರೆ. ಯಾರ್ಯಾರು ಅಂದರೆ ಹೋತೃ ಯಾರು ಅಂತ ಪ್ರಶ್ನೆ ಬರುತ್ತೆ. ಬಂದರೆ ಅದಕ್ಕೆ ನಾರಾಯಣ ಮಹಾನಾರಾಯಣ ಉಪನಿಷತ್ತೇ ಉತ್ತರ ಕೊಡ್ತಾ ಇದೆ. ವಾಕ್ ಹೋತ, ವಾಗಭಿಮಾನಿ ಅಗ್ನಿದೇವರೇ ಹೋತರು, ಪ್ರಾಣ ಉದ್ಗಾತ ಪ್ರಾಣದೇವರೇ ಉದ್ಗಾತರು, ಚಕ್ಷುರಧ್ವರ್ಯು ಕಣ್ಣಿಗಭಿಮಾನಿಯಾಗಿರ್ತಕ್ಕಂಥ ಸೂರ್ಯ ಅಧ್ವರ್ಯವಾಗಿದ್ದಾರೆ. ಬ್ರಹ್ಮ ಯಾರು, ಮನೋ ಬ್ರಹ್ಮ, ಮನೋಭಿಮಾನಿಗಳಾದ ರುದ್ರದೇವರೇ ಬ್ರಹ್ಮಸ್ಥಾನದಲ್ಲಿದ್ದಾರೆ. ಈ ನಾಲ್ಕು ಜನ ವಿಶೇಷವಾಗಿ ನಿಂತಿದ್ದಾರೆ. ಅವರು ಹೇಳುತ್ತಾರೆ, ಬ್ರಹ್ಮಾರ್ಥ ಋತ್ವಿಕ್ ದಕ್ಷಿಣ ಪಾದ ಮನಸಾ ಪೂಜೆಯತಿ. ನಮ್ಮ ಮನಸ್ಸು, ಆ ಮನಸ್ಸಿನಲ್ಲಿ ರುದ್ರದೇವರಿರ್ತಾರೆ, ಅವರೇ ಈ ಯಜ್ಞದಲ್ಲಿ ಬ್ರಹ್ಮ ಅಂತ ಕರೆಸಿಕೊಂಡಿದ್ದಾರೆ. ಆ ಯಜ್ಞ ನಿಯಾಮಕರಾಗಿ ವಾಯುದೇವರು ತಮ್ಮ ಪಾದವನ್ನು ಮನಸ್ಸಿನಲ್ಲಿ ಇಟ್ಟಿದ್ದಾರೆ. ಆ ವಾಯುದೇವರ ಪಾದವನ್ನು ವಾಯುದೇವರ ಒಳಗೆ ನಿಂತ ದೇವರ ಪಾದವನ್ನು ಕೂಡ ಇವರೇನು ಮಾಡುತ್ತಾರೆ, ವಾಯುದೇವರ ಪಾದವನ್ನು ಮನಸ್ಸಿನಲ್ಲಿರುವ ರುದ್ರದೇವರು ಪೂಜಾ ಮಾಡುತ್ತಾರೆ. ಹೇಗೆ ಮಾಡುತ್ತಾರೆ? ಎಲ್ಲರ ಮನಸ್ಸುಗಳಿಂದ ಆಲೋಚನೆಗಳನ್ನು ಹುಟ್ಟಿಸುವುದೇ ಪೂಜಾ. ಹಾಗೆ ಇನ್ನ ಮೂರು ಜನ ಹುಡುಗರು ಯಾರ್ಯಾರು? ಹೋತ್ರು, ಅಧ್ವರ್ಯು, ಉದ್ವಾರ್ಯು. ಈ ಮೂರು ಜನ ಇದ್ದಾರೆ. ಆ ಮೂರು ಜನ ಏನು ಮಾಡುತ್ತಾರೆ ಅಂದರೆ, ವಿಶೇಷವಾಗಿ ವಾಯುದೇವರ ವಾಮಪಾದ ಅಂದರೆ ವಾಕಿನಲ್ಲಿರುವ ವಾಮಪಾದವನ್ನು ವಾಕ್ಕುಗಳಿಂದ ಪೂಜೆ ಮಾಡುವ ವಾಗ್ಭಿಹಿ ಪೂಜೆಯಂತೆ. ಅಂದರೆ ಎಲ್ಲರ ಮೂಲಕ ಮಾತನ್ನು ಹೊರಡಿಸಿ ಆ ಹೊರಡಿಸಿದ ಮಾತೇ ವಾಯುದೇವರಿಗೆ ಪೂಜಾ ಅಂತ ಮಾಡುತ್ತಾರೆ. ಇದು ಒಳಗೆ ನಡೆಯುವಂಥ ಕ್ರಮ. ಹಾಗೆ ವಾಯುದೇವರು ಪವಿತ್ರ ಆಗಬೇಕಾದರೆ ವಾಯುದೇವರೊಳಗೆ ದೇವರಿದ್ದಾರೆ, ಯಜ್ಞ ನಾಮಕರಾಗಿದ್ದಾರೆ. ಅಲ್ಲೂ ಕೂಡ ವಾಯುದೇವರ ಮನಸ್ಸಿನಲ್ಲಿ ಭಗವಂತ ಯಜ್ಞ ನಾಮಕನಾಗಿ ತನ್ನ ಬಲಪಾದ ಇಟ್ಟಿದ್ದಾನೆ, ವಾಯುದೇವರ ವಾಕಿನಲ್ಲಿ ತನ್ನ ಎಡಪಾದ ಇಟ್ಟಿದ್ದಾನೆ. ಮತ್ತೆ ಅಲ್ಲಿ ಯಾರು? ಬ್ರಹ್ಮ, ಋತ್ವಿಜರು ಯಾರಿದ್ದಾರೆ? ಹೋತ್ರು, ಅಧ್ವರ್ಯು, ಉದ್ಗಾತ್ರು, ಬ್ರಹ್ಮ. ಯಾರು ಅಂದರೆ ಲಕ್ಷ್ಮೀದೇವಿಯೇ ನಾಲ್ಕು ಸ್ಥಾನಗಳಲ್ಲಿದ್ದುಕೊಂಡು ವಾಯುದೇವರಲ್ಲಿ ನಡೆಯುವ ಯಜ್ಞ ನಾಮಕ ಭಗವಂತನನ್ನು ಆ ಧರ್ಮಗಳಿಗೆ ತಾನು ಪೂಜಾ ಮಾಡುತ್ತಾ ವಾಯುದೇವರನ್ನು ಪವಿತ್ರ ಮಾಡಿದರೆ ಅವರಿಂದ ಪವಿತ್ರರಾದಂಥ ವಾಯುದೇವರು ಎಲ್ಲರಲ್ಲಿ ನಿಂತು ಚಿಂತನೆ ಮಾಡಿದವರನ್ನು ತಾವು ಪವಿತ್ರ ಮಾಡುತ್ತಾ ಬರ್ತಾ ಇದ್ದಾರೆ. ಈ ಚಿಂತನೆ ಯಾರು ಮಾಡುತ್ತಾರೋ ಅವರು ಸರ್ವದಾ ಪವಿತ್ರರಾಗಿರುತ್ತಾರೆ, ಸರ್ವದಾ ಪವಿತ್ರ ಇರುತ್ತೆ ಅವರಲ್ಲಿ. ಇನ್ನು ಇಲ್ಲಿ ಹೇಳುತ್ತಾರೆ, ಸಾಮಾನ್ಯ ವ್ಯಾಸರಾಜರು ಪ್ರತಿಷ್ಠೆ ಮಾಡಿದ ಪ್ರಾಣದೇವರು ಹೇಗಿರ್ತಾರೆ ಹೇಳಿ? ಕಾಲು ಹೇಗೆ ಹಾಕಿರ್ತಾರೆ? ಒಂದು ಕಾಲು ಮುಂಚೆ, ಒಂದು ಕಾಲು ಹಿಂದೆ ಹಾಕಿರ್ತಾರೆ. ಅದರಲ್ಲಿ ಯಾವ ಕಾಲು ಮುಂದೆ ಹಾಕಿರ್ತಾರೆ? ಸರಿಯಾಗಿ ನೋಡಿ, ಎಡಗಾಲು ಮುಂದೆ, ಬಲಗಾಲು ಹಿಂದೆ. ವಾಕ್ಯಲ್ಲಿದೆ ಇಲ್ಲ, ಮನಸ್ಸಲ್ಲಿದೆ ಇಲ್ಲ. ಮನಸ್ಸು ಹಿಂದೆ, ವಾಕ್ ಮುಂದೆ. ವಾಕ್ಯನಲ್ಲಿ ಎಡಗಾಲು ಮುಂದೆ, ಬಲಗಾಲು ಹಿಂದೆ. ಸರಿಯಾಗಿ ನೋಡಿದರೆ ಯಜ್ಞ ನಾಮಕ ವಾಯುದೇವರ ಪ್ರತಿಷ್ಠಾ. ಏನು ಹಾರಗಾಲ ಹಾಕಿದ ಪ್ರಾಣದೇವರು ಪ್ರತಿಷ್ಠಾ ಮಾಡಿದರು ವ್ಯಾಸರಾಜರು ಅಂತ ನಮ್ಮ ತಲೆಯಲ್ಲಿ ಅಲ್ಲ, ಅದು ಯಜ್ಞ ನಾಮಕ ವಾಯುದೇವರ ಚಿಂತನೆ. ಎಲ್ಲರಲ್ಲೂ ಕೂಡ ಮನಸ್ಸಿನಲ್ಲಿ ವಾಕ್ಯನಲ್ಲಿ ಪಾದವನ್ನಿಟ್ಟು ನಿಯಮನ ಮಾಡಿದ 732 ರೂಪಗಳು ಪ್ರತಿಷ್ಠಾ ಮಾಡಿದರು. ಯಾಕೆ 732 ಯಾಕೆ ಮಾಡಿದರು ಅಂದರೆ ಅದು ಯಜ್ಞ ಸಂಖ್ಯ, ಯಜ್ಞ ಸಂಖ್ಯ ಅಂತ ಹೇಳ್ತಾ ಇದ್ದಾರೆ. 360 ಎಷ್ಟಾಗುತ್ತೆ? 720. ಹೌದಾ? ಇನ್ನೆಷ್ಟು ಹೆಚ್ಚಾಯಿತು? 12. 360 ಅಂದರೆ 36,000 ಈಚೆ, 36,000 ಆಚೆ. ಹೌದಾ? ನಮ್ಮ ಜೀವನದಲ್ಲಿ ಎಷ್ಟು? ಒಂದು ವರ್ಷದಲ್ಲಿ 360 ದಿವಸ, ಅದರಲ್ಲಿ 360 ಹಗಲು, 360 ರಾತ್ರಿ, ಮಧ್ಯದಲ್ಲಿ ಸಂಧಿಯಾಗಿ 12 ದಿವಸ ಹೆಚ್ಚಾಗಿ ಬೀಳುತ್ತೆ. 12 ಕಾಲಗಳು ಅಂದರೆ 6 ಹಗಲು 6 ರಾತ್ರಿ, 6 ದಿವಸ. ಅದಕ್ಕೆ ನೋಡಿ 360 ಅಂತ ಲೆಕ್ಕ, 365 ಒಂದಾಚೀಚೆ ಬರ್ತಾ ಇರುತ್ತೆ. ಅದಕ್ಕೆ 732 ರೂಪಗಳನ್ನು ಪ್ರತಿಷ್ಠೆ ಮಾಡಿದರು. ಆ ಪ್ರಾಣದೇವರು ಯಾರು ಅಂದರೆ ಯಾರೂ ಅಲ್ಲ, ನಮ್ಮ ಶರೀರದೊಳಗೆ ಇಡ ಪಿಂಗಳ ನಾಡಿಗಳಿಗೆ ಅಭಿಮಾನಿಯಾದ ವಾಯುದೇವರ ರೂಪದಿಂದ ಚಿಂತನೆ ಮಾಡಿದ್ದು, ಯಜ್ಞ ನಾಮಕ ವಾಯುದೇವರನ್ನು ಚಿಂತನೆ ಮಾಡಿದ್ದು. ಸರಿ, ಈ ರೀತಿಯಾಗಿ ಪವಿತ್ರರಾಗಬೇಕಾದರೆ ನಾವು ಈ ಥರವೇ ಪವಿತ್ರ ಆಗಬೇಕಷ್ಟೇ ಹೊರತು ಬರೇ ಕೊಡ ನೀರು ಸುರಿಕೊಂಡ್ರೆ ಪವಿತ್ರ ಆಗ್ತೀವ? ಮಡಿ ಕಲ್ಪನೆ ಹೇಗೆ ಅಲ್ಲ? ಮನೆಯಲ್ಲಿ ಮಡಿಯಲ್ಲಿ ನೀರಿದೆ, ನೀವು ಮೈಲಿಗೆಲಿದ್ದೀರಾ, ಆ ಮಡಿಯಲ್ಲಿದ್ದ ನೀರನ್ನು ಮುಟ್ಟಿದ್ದೀರಾ, ನೀರೇನಾಗುತ್ತೆ? ಮೈಲಿಗ ಅಲ್ವಾ, ಅಷ್ಟೇನಾ? ಸ್ನಾನಕ್ಕೆ ಹೋಗಿದ್ದೀರಾ, ನೀವು ಮಡಿಯಾಗಲಿಕ್ಕೆ ಮಡಿ ನೀರು ತಲೆಗೆ ಬಂದಿದ್ದೀರ, ಅದು ಬೋರೋ ಬಾವಿಯೋ ನೀರು ಸೇದಿದ್ದೀರ, ಅಥವಾ ಬೋರ್ ಕೆಳಗೆ ಇಟ್ಟಿದ್ದೀರ ತಂಬಿಗೆ, ಆ ನೀರು ಮಡಿಯ ನೀವು ಮೈಲಿಗೆ ಮುಟ್ಟಿದ್ದೀರ, ಏನಾಯಿತು ಮೈಲಿಗೆ ನೀರೇ ಹಾಕ್ಕೊಂಡ, ಮತ್ತೋ ಇಟ್ರ ಮತ್ತು ಎಷ್ಟು ಕೊಡ ಹಾಕ್ಕೊಂಡ್ರು ಏನಾಯಿತು ಮಡಿಯುವಾಗ? ನೀರಿನಲ್ಲಿ ದೇವರನ್ನ, ನಮ್ಮಲ್ಲಿ ದೇವರನ್ನ ಚಿಂತನೆ ಮಾಡಿ ಐಕ್ಯ ಚಿಂತನೆ ಮಾಡಿದರೇನೆ ಮಡಿ, ಇಲ್ಲದಿದ್ದರೆ ಶುದ್ಧ ಮೈಲಿಗೆಯಲ್ಲೇ ಒಳಕ್ಕೆ ಹೋಗೋದು. ನೋಡಿ ಎಷ್ಟು ಚೆನ್ನಾಗಿದೆ, ಆ ಕಾನ್ಸೆಪ್ಟೇ ಇರಲ್ಲ. ಒಂದು 5 ಕೊಡ ಹಾಕ್ಕೊಂಡ್ರೆ ಮಡಿ, 10 ಕೊಡ ಹಾಕ್ಕೊಂಡ್ರೆ ಮಡಿ, ಹೇಗೆ ಹಾಕ್ತಾರೋ ಗೊತ್ತೇ ಆಗಲ್ಲ. ಎಷ್ಟು ಕೊಡ 100 ಕೊಡ ಹಾಕ್ಕೊಂಡ್ರೂ ಮಡಿ ಆಗಲ್ಲ, ದೇವರ ಸ್ಮರಣೆಯಿಂದಲೇನೆ ಮಡಿ. ಹಾಗಾದರೆ ಬರೇ ದೇವರ ಸ್ಮರಣೆ ಮಾಡುತ್ತೇನೆ ಅಂದರೆ ದೇವರು ಪರ್ಮಿಷನ್ ಕೊಡಲಿಲ್ಲ. ಯಾಕೆ ಅಂದರೆ ದೈತ್ಯರು ಧ್ವಂಸ ಮಾಡಿಬಿಡುತ್ತಾರೆ. ವಾಯುದೇವರ ಚಿಂತನೆ ಮಾಡಿ ಒಳಗಿರುವ ದೇವರ ಸ್ಮರಣೆ ಮಾಡಿದರೇನೆ ಮಡಿ, ಅದನ್ನು ಹೇಳಿದೆ. ಶುದ್ಧ ಯಜ್ಞ ಪ್ರಕರಣ ಅಂದರೆ ನಮ್ಮೊಳಗಿರುವ ವಾಯುದೇವರಲ್ಲಿರುವ ಯಜ್ಞನಾಮಕ ಭಗವಂತನನ್ನ, ವಾಯು ಯಜ್ಞನಾಮಕ ವಾಯುದೇವರನ್ನ ಸ್ಮರಣೆ ಮಾಡಿದರೆ ಸಾಕು, ನಾವು ಪವಿತ್ರರಾಗಿಬಿಡುತ್ತೇವೆ. ನಂತರ ನೀರು ಹಾಕ್ಕೊಳ್ಳಿ, ಅಲ್ಲಿ ಅವರು ಸ್ಮರಣೆ ಮಾಡಿ. ನಂತರ ಬರತಕ್ಕಂತಹ ಪ್ರಕರಣ ಸ್ವರೂಪ ಯಜ್ಞ ಪ್ರಕರಣ. ಸ್ವಲ್ಪ ಸರಿ ಮಾಡಿದೆ, ಅದು ಪುರುಷ ಯಜ್ಞ ಅಲ್ಲ, ಸ್ವರೂಪ ಯಜ್ಞ ಪ್ರಕರಣ ಅಂತ ಮೊದಲು ಬಂದಿದ್ದು. ಪುರುಷ ಯಜ್ಞ ಪ್ರಕರಣ ಅಲ್ಲ ಅದು, ಸ್ವರೂಪ ಯಜ್ಞ ಪ್ರಕರಣ ಅಂತ ಇರೋದು. ಇದರಿಂದ ಏನು ಉಪಯೋಗ ಅಂದ್ರೆ ಹೇಳ್ತಾರೆ, ಜೀವನ ನಾವು ಹುಟ್ಟೋ ಕಾಲಕ್ಕೇನೆ 3 ಋಣಗಳನ್ನು ಹೊತ್ತುಕೊಂಡು ಬರ್ತೇವೆ, ದೇವಋಣ, ಋಷಿ ಋಣ, ಪಿತೃಋಣ. ಅದರಲ್ಲಿ ದೇವಋಣ ತೀರುವ ಬಗೆ ಹೇಗೆ ಅಂದರೆ ಯಜ್ಞಗಳು ಮಾಡಿದರೆ ದೇವತೆಗಳ ಋಣ ತೀರುತ್ತೆ. ವೈಶ್ವದೇವ ಮಾಡೋದೇ ಹೆಚ್ಚಾಗಿದೆ, ಯಜ್ಞಗಳಲ್ಲಿ ಮಾಡ್ತೇವೆ ಅಲ್ವಾ. ದೇವತೆಗಳನ್ನು ವಿಶೇಷವಾಗಿ ಯಜ್ಞಗಳ ಮೂಲಕ ತೃಪ್ತಿಪಡಿಸಬೇಕು. ಅದಕ್ಕೆ ಹೇಳುತ್ತಾರೆ, ಯಜ್ಞಗಳು ಮಾಡಬೇಕಾದ್ರೆ ಗಂಡ, ಹೆಂಡತಿ, ಮಕ್ಕಳು ಬೇಕು. 3 ಯಜ್ಞಕ್ಕಾಗುತ್ತೆ. ಕೆಲವರು ಒಬ್ಬರೇ ಇರ್ತಾರೆ, ಇನ್ನೊಬ್ಬ ಹೆಣ್ಣಿದ್ರೆ ಗಂಡಿರಲ್ಲ, ಗಂಡಿದ್ರೆ ಹೆಣ್ಣಿರಲ್ಲ, ಇಬ್ಬರಿದ್ರೆ ಮಕ್ಕಳಿರಲ್ಲ, ಎಲ್ಲ ಇದ್ರೆ ಅನುಕೂಲ ಇರಲ್ಲ, ಎಲ್ಲ ರೀತಿಯಲ್ಲೂ ಇರುತ್ತೆ. ಅದಕ್ಕೆ ಹೇಳಿದ್ರು ಅಂಥವರು ಕೂಡ ಯಜ್ಞ ಮಾಡ್ಬೋದಾ? ಇಲ್ಲ, ಮಾಡಿಸಬಹುದು. ಯಜ್ಞ ಮಾಡಲಿಕ್ಕಿಲ್ಲ, ಮಾಡಿಸಬಹುದು. ಹೇಗೆ? ಬೇರೊಬ್ಬರನ್ನು ಕೂಡಿಸಿಟ್ಟು ಅವರ ಮೂಲಕ ಯಜ್ಞ ಮಾಡಿಸಿ, ಆ ಪುರೋಹಿತರ ಮೂಲಕ ಮಾಡಿಸಿ ದಕ್ಷಿಣೆ ಕೊಟ್ಟು ಪುಣ್ಯ ತಗೋಬಹುದು. ಹೌದು, ಇಲ್ಲೆಲ್ಲ ವಿದ್ಯಾಪೀಠದಲ್ಲಿ ಹಾಗೆ ಎಲ್ಲ ಕೂಡ ಯಜ್ಞಗಳು. ನೀವು ಯಾರೇ ಬಂದು ನಿಮ್ಮನ್ನು ಕೂಡಿಸಿಡ್ತಾರೆ, ನಿಮ್ಮ ತರಪಿಂದ ಅವರೇ ಮಾಡುತ್ತಾರೆ, ಆ ಪುಣ್ಯ ಧಾರೆ ನಿಮ್ಗೆ ಕೊಡ್ತಾರೆ, ದಕ್ಷಿಣೆ ಸ್ವೀಕಾರ ಮಾಡ್ತಾರೆ. ಇದು ಮಾಮೂಲು ಪ್ರಕರಣ. ನಮ್ಮ ಜೀವನದಲ್ಲೂ ಕೂಡ ಜೀವ ಒಬ್ಬನೇ. ಯಜ್ಞ ಹೇಗೆ ಅಂದರೆ, ದಂಪತಿಗಳಿದ್ದಾರೆ ಬರ್ತಾರೆ, ಎಲ್ಲರ ವತಿಯಿಂದ ಅವರ ಜೀವನ ಯಜ್ಞಕ್ಕೆ ದಂಪತಿಗಳು ಕೂತಿದ್ದಾರೆ. ಈ ಚಿಂತನೆ ಮಾಡಿದರೆ, ಈ ಸ್ವರೂಪ ಯಜ್ಞ ಪ್ರಕರಣವನ್ನು ಯಾರು ಚಿಂತನೆ ಮಾಡುತ್ತಾರೋ ಅವರಿಗೇನು ಫಲ ಬರುತ್ತೆ ಅಂದರೆ, ಯಜಮಾನ ಸ್ವಯಂ ಏಕಾಕಿ ಸನ್ನಪಿ, ತಾನು ಒಬ್ಬನೇ ಇದ್ದರೂ ಕೂಡ, ಸೋಪಸ್ಕರ ಸರ್ವಯಜ್ಞ ಫಲಂ ಲಭತೆ, ಎಲ್ಲ ಸಲಕರಣೆಗಳಿಂದ ಕೂಡಿಕೊಂಡು ಎಲ್ಲ ಯಜ್ಞಗಳು ಮಾಡಿದರೆ ಏನು ಫಲ ಬರಬೇಕೋ ಆ ಫಲ ಇವನಿಗೆ ಬರುತ್ತೆ. ಮಾಮೂಲಾಗಿ ಮಾಡಿದ ಯಜ್ಞ ಫಲ ನಾಶ ಆಗುತ್ತೆ, ಏನು ಸುಖ ಕೊಡ್ತು. ತೇನ ಸಂಪಾದಿತ ಪುಣ್ಯ ಜಾತಂ ನನಶ್ಯತಿ, ಈ ರೀತಿ ಚಿಂತನೆಯಿಂದ ಬಂದ ಪುಣ್ಯ ನಾಶವೇ ಆಗಲ್ಲ, ಫಲವೂ ಕೊಡ್ತಾ ಇರುತ್ತೆ. ಸ್ವರ್ಗಕ್ಕೂ ಕರ್ಕೊಂಡು ಹೋಗುತ್ತೆ, ಫಲ ಕೊಡುತ್ತೆ, ಮಲ್ಲ ಮಂತ್ರ ಕರ್ಕೊಂಡು ಹೋಗುತ್ತೆ, ಉತ್ತಮ ಜನ್ಮವೇ ಕೊಡುತ್ತೆ ನಂತರ, ಮತ್ತು ನಮಗೆ ಒಳ್ಳೆ ಫಲವೇ ಕೊಡ್ತಾ ಹೋಗುತ್ತೆ. ಅಂಥ ಯಜ್ಞಗಳು ಮಾಡುವ ಫಲ ಈ ಚಿಂತನೆಯಲ್ಲಿ ಬರುತ್ತೆ. ಇಲ್ಲಿ ಏನೇನು ಚಿಂತನೆ ಹೇಳುತ್ತಾರೆ, ಯಜಮಾನ ಯಾರು ಅಂದರೆ ಜೀವನ ಸ್ವರೂಪಭೂತವಾದಂಥ ಮನಸ್ಸು ಅಂದರು. ಅಂದರೆ ಜೀವನ ಸ್ವರೂಪ ದೇಹದಲ್ಲಿ ಯಾರಿರ್ತಾರೆ? ವಾಯುದೇವರಿರ್ತಾರೆ. ಹೌದಾ? ಅದಕ್ಕೆ ಪವನ ಸ್ವರೂಪ ದೇಹದಳು ಗರುಡ ಭವಾದಿ ನಾಮಗಲಿಪ್ಪ ಹರಿಯಂತೆ. ನಮ್ಮ ಸ್ವರೂಪ ದೇಹದಲ್ಲಿ ವಾಯುದೇವರು ಸ್ಪಷ್ಟವಾಗಿ ಗರುಡ, ಶೇಷ, ರುದ್ರ ಮೊದಲಾದ ಅನೇಕ ಹೆಸರಿಟ್ಟುಕೊಂಡಿದ್ದಾರೆ. ಅಲ್ಲಿ ಮನಸ್ಸಿನಲ್ಲಿ ಮನೋನಾಮಕರಾಗಿರತಕ್ಕಂಥ ವಾಯುದೇವರೇ ನಮ್ಮ ಜೀವನ ಯಜ್ಞಕ್ಕೆ ಯಜಮಾನರು. ಅವರ ಭಾರ್ಯ ಯಾರು? ವಾಕ್ ಭಾರ್ಯ. ವಾಕ್ ಅಂತ ಹೇಳಿದರೆ ವಾಗಭಿಮಾನಿ ಭಾರತಿ ಭಾರ್ಯಾಗಿ ಕೂತಿದ್ದಾಳೆ. ಇನ್ನ ಪುತ್ರ ಯಾರು? ಬಲಂ ಪುತ್ರ. ಬಲಿ ಅಂತ ಶೇಷದೇವರಿಗೆ ಹೆಸರು, ಛಾಂದೋಗ್ಯದಲ್ಲಿ ಬರುತ್ತೆ. ಆದ್ದರಿಂದ ಶೇಷದೇವರೇ ಇಲ್ಲಿ ಪುತ್ರ. ಇನ್ನ ಬೇಕಾಗಿದ್ದು ಯಜ್ಞಕ್ಕೇನೇನು ಅಂದ್ರೆ ದೈವವಿತ್ತ ಮನುಷ್ಯವಿತ್ತ ಅಂತ ಬೇಕಾದ ಚರು ಮೊದಲಾದ ಸಲಕರಣೆಗಳು ಎಲ್ಲ ಸೇರಿ ಮನುಷ್ಯವಿತ್ತ, ಒಳ್ಳೆ ಜ್ಞಾನ ದೈವವಿತ್ತ. ಇಲ್ಲಿ ಯಾರ್ಯಾರು ಏನು ಅಂತ ಹೇಳ್ತಾರೆ? ಒಳ್ಳೆ ಶ್ರೋತ್ರ, ಈ ಕಿವಿಯಿಂದಲೇ ಜ್ಞಾನ ಪಡೆಯುತ್ತೇವೆ. ಅದೇ ಶ್ರೋತ್ರಾಭಿಮಾನಿಯಾದ ಚಂದ್ರ ದೈವವಿತ್ತ ಸ್ಥಾನದಲ್ಲಿದ್ದಾರೆ. ಚಕ್ಷುಸ್ಸಿನಿಂದಲೇ ಹೊರಗಿನ ಎಲ್ಲ ಪದಾರ್ಥ ಪಡೆಯುತ್ತೇವೆ, ಅದೆಲ್ಲ ಮನುಷ್ಯವಿತ್ತ. ಅದಕ್ಕೆ ಅಭಿಮಾನಿ ಸೂರ್ಯ. ಒಟ್ಟಾರೆ ಯಜಮಾನ ವಾಯುದೇವರು, ಭಾರ್ಯ ಭಾರತಿ, ಪುತ್ರ ಶೇಷದೇವರು, ದೈವವಿತ್ತ ಶ್ರೋತ್ರ ಚಂದ್ರ, ಮನುಷ್ಯವಿತ್ತ ಸೂರ್ಯ. ಹೌದಾ? ಇಷ್ಟೆಲ್ಲ ಹೇಳಿದರೆ ಇಲ್ಲಿ ಹೇಳುತ್ತಾರೆ ಇಲ್ಲೆಲ್ಲ ಕಡೆ ಐದೈದು ನಾರಾಯಣಾದಿ ರೂಪಗಳ ಚಿಂತನೆ ಮಾಡಿ. ಇಷ್ಟು ಹೇಳಿದ ಮೇಲೆ ಚಿಂತನೆ ಮಾಡುವುದೇ ಕರ್ಮ. ಭಾರ್ಯೆಯಲ್ಲಿ ನಾರಾಯಣ, ಪುತ್ರನಲ್ಲಿ ವಾಸುದೇವ, ದೈವವಿತ್ತದಲ್ಲಿ ಅಲ್ಲ ಪುತ್ರನಲ್ಲಿ ಸಂಕರ್ಷಣ, ಭಾರ್ಯೆಯಲ್ಲಿ ನಾರಾಯಣ, ಪುತ್ರನಲ್ಲಿ ವಾಸುದೇವ, ದೈವವಿತ್ತದಲ್ಲಿ ಮನುಷ್ಯವಿತ್ತದಲ್ಲಿ ಪ್ರದ್ಯುಮ್ನ, ಚಿಂತನಾಖ್ಯ ಕರ್ಮದಲ್ಲಿ ಅನಿರುದ್ಧ. ಐದು ರೂಪಗಳ ಚಿಂತನೆ ಆಯಿತು. ಇನ್ನ ಯಜ್ಞದ ಕಾಲ ಹೇಗೆ ಅಂದರೆ ಯಜ್ಞ ಆರಂಭಕ್ಕಿಂತ ಮೊದಲೊಂದು ಕಾಲ, ಯಜ್ಞದ ಕಾಲ, ಯಜ್ಞ ಮುಗಿದ ಮೇಲೆ ಕಾಲ ಅಂತ ಮೂರು. ಈ ಮಧ್ಯೆ ಯಜ್ಞಕಾಲ ಮೂರು ಭಾಗ, ಪ್ರಾತಃಸವನ, ಮಾಧ್ಯಂತರ ಸವನ, ಸಾಯಂಸವನ. ಹಾಗಾದರೆ ಯಜ್ಞಾರಂಭಕ್ಕಿಂತ ಮೊದಲು ಕಾಲ ಪ್ರಾತಃಸವನ, ಮಾಧ್ಯಂತರ ಸವನ, ಸಾಯಂಸವನ, ಯಜ್ಞಾಂತ ಕಾಲ ಅಂತ ಐದು ಕಾಲಗಳಿಗೆ. ಯಜ್ಞ ಪ್ರಾರಂಭಕ್ಕಿಂತ ಮೊದಲಿನ ಕಾಲಕ್ಕೆ ನಾರಾಯಣ, ಪ್ರಾತಃಸವನಕ್ಕೆ ವಾಸುದೇವ, ಮಾಧ್ಯಂತರ ಸವನಕ್ಕೆ ಸಾಯಂಸವನಕ್ಕೆ ಪ್ರದ್ಯುಮ್ನ, ಯಜ್ಞಾಂತ ಕಾಲಕ್ಕೆ ಹೌದಾ? ಇಷ್ಟಾಯಿತು. ಇಷ್ಟಾದ ಮೇಲೆ ಈ ಯಜ್ಞದಲ್ಲಿ ಪಶುವನ್ನು ಬಲಿ ಕೊಡಬೇಕು. ಪಶು ಯಾವುದು? ಕ್ರೋಧ. ಕ್ರೋಧವೇ ಪಶು. ಅದಕ್ಕೆ ಮಹಾನಾರಾಯಣ ಉಪನಿಷತ್ ಹೇಳುತ್ತೆ, ಮನ್ಯು ಪಶು. ಮನ್ಯು ಅಂದ್ರೆ ಕ್ರೋಧ. ಕ್ರೋಧಾಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರೇ ಅಲ್ಲಿ ನಿಂತಿರ್ತಾರೆ, ಆ ಪಶುವನ್ನು ಸಂಹಾರ ಮಾಡ್ತಾರೆ. ಆದ ಕಾರಣ ಆ ಪಶುವಿನಲ್ಲಿ ದೇವರ ಚಿಂತನೆ ಮಾಡಬೇಕು. ಪಶುವಿನ ಶಿರಸ್ಸಿನಲ್ಲಿ ನಾರಾಯಣ, ಮಧ್ಯಭಾಗದಲ್ಲಿ ವಾಸುದೇವ, ಪುಚ್ಛದಲ್ಲಿ ಸಂಕರ್ಷಣ, ಉಭಯ ಪಾರ್ಶ್ವಗಳಲ್ಲಿ ಪ್ರದ್ಯುಮ್ನ, ಅನಿರುದ್ಧ. ಇಷ್ಟು ಆ ಪಶುವಿನಲ್ಲಿ ಚಿಂತನೆ ಮಾಡಬೇಕು. ನಂತರ ಯಜಮಾನನಲ್ಲಿ ವಾಯುದೇವರಲ್ಲಿ ಚಿಂತನೆ ಮಾಡಬೇಕು. ಶಿರಸ್ಸಿನಲ್ಲಿ ನಾರಾಯಣ, ವಾಸುದೇವಯಲ್ಲಿ ಬಲಭಾಗದಲ್ಲಿ ವಾಸುದೇವ, ಎಡಭಾಗದಲ್ಲಿ ಸಂಕರ್ಷಣ, ಬೆನ್ನಿನಲ್ಲಿ ಪ್ರದ್ಯುಮ್ನ. ತಪ್ಪಿದೆ, ಬರ್ಕೊಳ್ಳಿ, ಸರಿ ಮಾಡಿ. ಬಲದಲ್ಲಿ ವಾಸುದೇವ, ಬಲದಲ್ಲಿ ವಾಸುದೇವ, ಎಡದಲ್ಲಿ ಸಂಕರ್ಷಣ, ಬೆನ್ನಿನ ಭಾಗದಲ್ಲಿ ಪ್ರದ್ಯುಮ್ನ, ಮಧ್ಯ ಭಾಗದಲ್ಲಿ ಅನಿರುದ್ಧ. ಪಶುವಿನ ಚಿಂತನೆಗೂ, ಪಶುವಿನಲ್ಲಿ ದೇವರ ಚಿಂತನೆಗೂ, ಯಜಮಾನನಲ್ಲಿ ದೇವರ ಚಿಂತನೆಗೂ ವ್ಯತ್ಯಾಸ ಇದೆ. ಶಿರಸ್ಸಿನಲ್ಲಿ ನಾರಾಯಣ, ಬಲಭಾಗದಲ್ಲಿ ವಾಸುದೇವ, ಎಡಭಾಗದಲ್ಲಿ ಸಂಕರ್ಷಣ, ಬೆನ್ನಿನ ಭಾಗದಲ್ಲಿ ಪ್ರದ್ಯುಮ್ನ, ಮತ್ತೆ ಅನಿರುದ್ಧ. ಈ ರೀತಿಯಲ್ಲಿ ಚಿಂತನೆ ಮಾಡಬೇಕು. ಒಟ್ಟಾರೆ ಐದು ರೂಪಗಳನ್ನು ಎಲ್ಲೆಲ್ಲಿ ಚಿಂತನೆ ಮಾಡಿದ್ದು? ನಾಲ್ಕು ಕಡೆ. ಒಂದು ಭಾರ್ಯಾದಿ ಐದರಲ್ಲಿ ಐದು ರೂಪ, ಯಜ್ಞದ ಕಾಲದಲ್ಲಿ ಐದು ರೂಪ, ಪಶುವಿನಲ್ಲಿ ಐದು ರೂಪ, ಯಜಮಾನನಲ್ಲಿ ಐದು ರೂಪ, ಪಂಚಕ ಚತುಷ್ಟಯ ಆಯಿತು. ಐದರ ಗುಂಪು ನಾಲ್ಕಾಯಿತು. ಅದು ಹೇಳ್ತಾ ಇದ್ದಾರೆ, ಏವಂ ಭಾರ್ಯಾದಿ ಪಂಚಕ ಚತುಷ್ಟಯೇ, ಭಾರ್ಯ ಮೊದಲಾದ ಐದರ ಗುಂಪು ನಾಲ್ಕರಲ್ಲಿ, ನಾರಾಯಣಾದಿ ರೂಪ ಪಂಚಕಂ ಅನುಸಂಧಾನ, ನಾರಾಯಣಾದಿ ಐದು ರೂಪಗಳನ್ನು ಯಾರು ಚಿಂತನೆ ಮಾಡುತ್ತಾ ಬರ್ತಾರೋ ಅಂಥ ಯಜಮಾನ ಸ್ವಯಂ ಏಕಾಕಿ ಸನ್ನಪಿ, ತಾನು ಒಬ್ಬನೇ ಇದ್ದರೂ ಕೂಡ ಈ ಚಿಂತನೆ ಮಾಡಿದ್ದರಿಂದ ಸೋಪಸ್ಕರ ಸರ್ವಯಜ್ಞ ಫಲಂ ಲಭತೆ, ಎಲ್ಲ ಸಲಕರಣೆಗಳಿಂದ ಕೂಡಿ ಮಾಡಿದ ಎಲ್ಲ ಯಜ್ಞಗಳ ಫಲವು ಪಡೆಯುತ್ತಾನೆ. ತೇನ ಸಂಪಾದಿತ ಪುಣ್ಯ ಜಾತಂ ನನಶ್ಯತಿ, ಈ ಚಿಂತನೆಯಿಂದ ಬಂದ ಅನೇಕ ಯಜ್ಞಗಳು ಮಾಡಿದ ಪುಣ್ಯ ಫಲ ಏನಿದೆ ಇದು ನಾಶ ಆಗೋದಿಲ್ಲ. ಇಂಥ ಫಲ ಇದರಿಂದ ದೇವಋಣ ವಿಶೇಷವಾಗಿ ನಮಗೆ ಮುಕ್ತವಾಗುತ್ತೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹಾ, ಚಿಂತನೆಯಲ್ಲಿ ಅನಿರುದ್ಧ, ಚಿಂತನೆ ಎಂಬ ಕಾರ್ಯ ಕರ್ಮಕ್ಕೆ ಆದಾಗ ಪುಷ್ಕರ. ಅಲ್ಲಿ ಭಾರ್ಯ ಪುತ್ರ ದೈವವಿದ್ದ ಮನುಷ್ಯವಿದ್ದ ಕೊರ್ಕೊಂಡ್ರಿ, ಚಿಂತನೆ ಎಂಬ ಕರ್ಮ ಪುಷ್ಕರ, ಕರ್ಮಾಭಿಮಾನಿ ಪುಷ್ಕರ. ಅಲ್ಲಿ ಕೊಟ್ಟಿದೆಯಲ್ಲ, ಬರುದಿಲ್ವಾ? ಚಿಂತನೆ ಎಂಬ ಕರ್ಮದಲ್ಲಿ ಪುಷ್ಕರ, ಪುಷ್ಕರನಲ್ಲಿ ಅನಿರುದ್ಧ ಎಂಬಲ್ಲಿಗೆ
ಅವನಲ್ಲಿ
ಎಲ್ಲ ಕಡೆ ಭಾರತ ಅಂತರ್ಗತ ನಾರಾಯಣ, ಶೇಷದೇವ ಅಂತರ್ಗತ ವಾಸುದೇವ, ಹಾಗೆ ಚಂದ್ರ ಅಂತರ್ಗತ ಸಂಕರ್ಷಣ, ಸೂರ್ಯ ಅಂತರ್ಗತ ಪ್ರದ್ಯುಮ್ನ, ಪುಷ್ಕರ ಅಂತರ್ಗತ ಅನಿರುದ್ಧ. ಈ ರೀತಿ ಚಿಂತನೆ ಮಾಡಬೇಕು. ಇದೆಲ್ಲ ಎಲ್ಲಿ ಮಾಡಬೇಕು? ನಮ್ಮಲ್ಲಿ, ನಮ್ಮೊಳಗೆ ಚಿಂತನೆ ಮಾಡಬೇಕು, ಎಲ್ಲೋ ಅಲ್ಲ. ಸರಿ, ನಂತರ ಬರತಕ್ಕಂತಹ ಪ್ರಕರಣ ಯಾವುದಯ್ಯ? ಸುಲಭ ಪೂಜಾ ಪ್ರಕರಣ, ಸುಲಭವಾಗಿ ಮಾಡಬಹುದು. ನೋಡಿ, ನಾವೆಲ್ಲ ಪೂಜೆ ಮಾಡ್ತೀವಲ್ಲ, ನೀವು ವರಮಹಾಲಕ್ಷ್ಮಿ ಪೂಜಾ, ನಾವು ನಿತ್ಯ ಪೂಜಾ, ಬಹಳ ಪೂಜೆಗಳು ಮಾಡ್ತಾ ಇರ್ತೀವಿ. ಪೂಜೆ ತಾತ್ಪರ್ಯ ನಮಗೆ ತೃಪ್ತಿ ಆಗೋದು, ದೇವರು ತೃಪ್ತಿ ಆಗೋದು. ನಾವು ದೇವರ ತೃಪ್ತಿಯನ್ನು ಗಮನಿಸಲ್ಲ, ನಮಗೆ ತೃಪ್ತಿ ಆಗಲಿ ಸಾಕು. ನಾವು ಇಟ್ಟು ಚಂದ ಆಗಿ ಮಾಡಿದ್ದೀವಿ ಅಂತ ನಮಗನಿಸಿದ್ರೆ ಸಾಕು, ಅವತ್ತೇ ಖುಷಿ. ದೇವರು ಎಂದಾದರೂ ನಾನು ಪೂಜೆ ಮಾಡಿದ್ದಕ್ಕೆ ದೇವರಿಗೆ ಪ್ರೀತಿ ಆಯಿತಾ ಅಂತ ಕ್ವಶನ್ ಮಾರ್ಕ್ ಬಂತ? ಆಲೋಚನೆ ಬರಲ್ಲ, ಕ್ವಶನ್ ಮಾರ್ಕ್ ಅಲ್ಲಿ ಬರೋದೇ ಇಲ್ಲ. ನಮ್ಮದೇ ಸಾಕು, ಅಷ್ಟೆ ನಾವು ಮಾಡ್ತೀವಿ, ನೀವು ತೃಪ್ತನಾಗಬೇಕು ಕಂಪಲ್ಸರಿ ದೇವರಿಗೆ. ಆದರೆ ನಾವು ಮಾಡೋ ಪೂಜೆಯಲ್ಲಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ್ತೀರಾ? ಬರುಮಾರಕ್ಕೆ ಆರಕ್ಕೆ ಹೋಗ್ತೀರಾ? ನಾಲ್ಕಕ್ಕೆತ್ತು ಎಲ್ಲ ರೆಡಿ ಮಾಡಿಕೊಂಡು ಆರಕ್ಕೆ ಹೋಗಿ ಎಲ್ಲ ಕೂತರೆ ಮಧ್ಯಾಹ್ನ ಊಟ ಆಗೋಗ್ತೀಯ? ಸರಿಯಪ್ಪ, ಮಾಮೂಲಾಗಾದ್ರೆ ನಾಲ್ಕು ಅಲ್ವಾ? ಎಲ್ಲರಿಗೂ ಬಡಿಸಿ ವಾಯನ ಕೊಟ್ಟು ಅವರೆಲ್ಲ ಹೋಗಿ ನಾವು ಕೂಟು ನಾವು ಎದ್ದು ಎದ್ದು ಎಲ್ಲ ಮಾಡಿ ಅಪ್ಪ ಅಂತ ಕೂಡೋ ಕೃತಿಗೆ ನಾಲ್ಕು. ಐದು ಆದರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತ, ಐದು ಆರು ಆದರೆ ಬೇಗ ಮಾಡಿದ್ರು ಅಂದ್ರೆ ಚೆನ್ನಾಗಿ ಮಾಡಿಲ್ಲ ಅಂತ. ಸರಿಯಪ್ಪ, ಇಷ್ಟು ಮಾಡಿದರೆ ಒಟ್ಟಾರೆ ಒಂದು 8 ಗಂಟೆ ಪೂಜೆ ಮಾಡ್ತೀರಾ? ಬೆಳಿಗ್ಗೆ ರಾತ್ರಿ ಸಾಯಂಕಾಲದ ಆ ಊಟ ಆಗೋದೊಳಗೆ 8 ಗಂಟೆ ದೇವರಿಗಾಗಿ ಇಟ್ಟರಿ. ಒಂದು ವೇಳೆ ನಿಮ್ಮ ತಲೆಯಲ್ಲಿ ಏನಿರುತ್ತೆ, ಸಾಧನೆ 8 ಗಂಟೆ ಸಾಧನೆ ಆಯಿತು, ಮೇಲೆ ಒಂದು ವೇಳೆ ಲ್ಯಾಂಡ್ಲೈನಲ್ಲಿ ಫೋನ್ ಮಾಡಿದೆ ಯಾರಿಗೆ, ಮೇಲೆ ದೇವತೆಗಳಿಗೆ ಆಗಲ್ಲ ಹೇಳಿದೆ. ಎಷ್ಟು ಹೊತ್ತು ನೀವು ನಾವು ಸಾಧನೆ ಆಯ್ತು ಹೇಳಿ ಅಂದರೆ ನಮ್ಮ ತಲೆಯಲ್ಲಿ 8 ಗಂಟೆ ಇರುತ್ತೆ, ಅವರು 8 ನಿಮಿಷವೂ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಆ ತಂಬಿಗೆ ಇಡು, ಅದಕ್ಕೆ ತೆಂಗಿನಕಾಯಿ ಇಡು, ಅದಕ್ಕೆ ಮುಖ್ರಾಣಿ ಇಡು, ಅದಕ್ಕೆ ವಸ್ತ್ರ ಹಾಕು, ಅದು ಹಾಕು, ಇದು ಹಾಕು, ಅದರಲ್ಲೇ ತಲೆ ಕೂತಿರುತ್ತೆ. ಒಳಗೊಬ್ಬರು ಬಂದಿದ್ದಾರೆ ಅನ್ನೋ ಎಚ್ಚರವೇ ಹೋಗಿರುತ್ತೆ. ನನಗಂತ ನೀವು ಹೇಗೋ ಗೊತ್ತಿಲ್ಲ, ಹೌದಲ್ಲೇ. ಪೂಜಾ ಮುಗಿಸೋದ್ರಲ್ಲೇ ತಾತ್ಪರ್ಯ ಆಗಿರುತ್ತೆ. ವ್ಯಕ್ತಿಗಳನ್ನು ನೋಡೋದು, ಪದಾರ್ಥಗಳನ್ನು ನೋಡೋದು, ತಂಬಿಗೆ ನೋಡೋದು, ಅಲ್ಲಿ ಗಂಧ ಅಂತ ಹಾಕೋದು, ಇದರಲ್ಲೇ ಹೋಗಿರುತ್ತೆ. ಒಳಗೆ ದೇವರೊಬ್ಬರಿದ್ದಾರೆ, ಅವನಿಗೆ ಕೊಡಬೇಕಾಗಿದ್ದೇನು ಎಂದಾದರೂ ಸರಿ, ಗಂಧ, ಅರಣ್ಯ, ಕುಂಕುಮ, ಪುಷ್ಪ ಎಲ್ಲ ಹಾಕ್ತಿರಲ್ಲ, ಅಲ್ಲಲ್ಲಿ ಭಗವದ್ ರೂಪಗಳನ್ನು ಸ್ಮರಣೆ ಮಾಡಿ ಐಕ್ಯ ಚಿಂತನಾ ಪೂರ್ವಕ ಅಲ್ಲಿ ಕೊಟ್ರ ಆಗೋದೇ ಇಲ್ಲ. ಗಡಿಬಿಡಿ ಗಡಿಬಿಡಿ ಅವಾಗೆ ಎಲ್ಲದ ಗಡಿಬಿಡಿ ಬರ್ತಾ ಇರುತ್ತೆ. ರೂಪ ಚಿಂತನೆ ಕೃಷ್ಣ ಅರ್ಪಣ, ಅಲ್ಲಿ ದೇವರ ಚಿಂತನೆ, ರೂಪ ಚಿಂತನೆ ಬರಬೇಕು. ಅಲ್ಲಿ ದೇವರ ಚಿಂತನೆ ಮಾಡಿ ನೀವೇ ನಿಮ್ಮನ್ನಾವೇ ನಂಬೋದು. ನಾವು ಅಷ್ಟೇ, ನಾವಿನ್ನ ಎಕ್ಸ್ಪರ್ಟ್ಸ್ ಅದರಲ್ಲಿ. ಶ್ರಾದ್ದ ಮಾಡ್ತೀವಿ, ಶ್ರಾದ್ದ ಮಾಡೋ ಕಾಲಕ್ಕೆ ಅಲ್ಲಿ ದೇವತೆಗಳು ಬಂದಿರ್ತಾರೆ. ಬಂದಿದ್ದಾರೋ ಇಲ್ಲ ಗೊತ್ತಿಲ್ಲ, ಆಚಾರ್ಯರೇ ಗೊತ್ತು. ಆಚಾರ್ಯ ಮಂತ್ರ ಹೇಳ್ತಾರೆ, ಇದು ಮಾಡ್ತಾ ಇರ್ತಾರೆ. ಅಲ್ಲಿ ದೇವತೆಗಳು ಬಂದಿರ್ತಾರೆ, ಹಾಕಿದ ಪದಾರ್ಥಗಳಲ್ಲಿ, ಹೇಳಿದ ಮಂತ್ರಗಳಲ್ಲಿ, ತಂತ್ರದಲ್ಲಿ ಎಲ್ಲ ಕಡೆ ಭಗವದ್ ರೂಪಗಳು ಸ್ಮರಣೆ ಮಾಡಿ ಅಲ್ಲಿರುವ ಬ್ರಾಹ್ಮಣರಲ್ಲಿ ಅಥವಾ ದರ್ಭೆಯಲ್ಲಿ ಬಂದ ದೇವತೆಗಳಲ್ಲಿ ಭಗವಂತ ನಿಂತಿದ್ದಾನೆ, ಆ ರೂಪಗಳು ಆತನಿಗೆ ಐಕ್ಯ ಚಿಂತನೆ ಮಾಡುವುದೇ ಶ್ರಾದ್ದ. ಎಲ್ಲ ಒಂದೇ ಕೇಳಿದ್ದೀವಿ, ಚೂರು ಮುಂದೆ ಚೂರು ಹಿಂದೆ ಅಷ್ಟೇ. ಒಟ್ಟಾರೆ ನಾವು ಮಾಡ್ತಾ ಇರೋದೇನು ಅವನಿಗೆ ಬೇಕಾಗಿದೆ ಅಂದರೆ ಪೂಜಾ ಅಂದರೆ ಮನಸ್ಸು ಅವನಲ್ಲಿಡುವುದೇ ಪೂಜಾ. ಅದು ದೇವರು ಕೇಳ್ತಾ ಇದ್ದಾನೆ. ಪೂಜಾ ಶುರುವಾದ ಕಾಲಕ್ಕಿಂತ ಕೊನೆ ಪರ್ಯಂತ ನೀನು ನನಗೇನು ಕೊಡ್ತೀ ಅಂತ ನಾನು ನೋಡಲ್ಲ, ನನ್ನ ಮೇಲೆ ಮನಸ್ಸೆಟ್ಟಿ ಎಷ್ಟು ಇಟ್ಟಿದ್ದೀಯ ಅಂತ ನಾನು ನೋಡ್ತೇನಯ್ಯ. ಅದೇ ಇಲ್ಲದೆ ಎಲ್ಲ ರಾಶಿ ನನಗೆ ಮುಂದೆ ಹಾಕಿದ್ರೆ ನಾನೇನು ಮಾಡಿದೆ. ಅದಕ್ಕೆ ಯಾವ ಪೂಜಾ ಮಾಡಿದರೆ ದೇವರಿಗೆ ಇಷ್ಟ, ಈ ಪೂಜಾ ಮಾಡಿದರೆ ಬಹಳ ಖುಷಿ ಪಡ್ತಾರೆ, ಯಾಕೆ ಅಂತೀರಾ? ಈ ಪೂಜಾ ಮಾಡಬೇಕಾದ್ರೆ ಮನಸ್ಸು ಸತ್ತಾಗಿ ದೇವರ ಹತ್ರ ಇರಲೇಬೇಕು. ದೇವರ ಹತ್ರ ಮನಸ್ಸಿಡದಿದ್ದರೆ ಈ ಪೂಜೆ ಮಾಡಲಿಕ್ಕಾಗೋದೇ ಇಲ್ಲ. ಈ ಪೂಜೆ ಮಾಡಿದರೆ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ದೇವರಲ್ಲೇ ಮನಸ್ಸಿರುತ್ತೆ. ಆಗ ದೇವರ ಅಂತಾರೆ, ಇದೇ ಸಾಕು ನನಗೆ, ಆ ಹೊರಗಿಂದ ನೀನೇ ಮಾಡಿಕೊ ಅಂತ ಹೇಳ್ತಾರೆ ಅಲ್ವಾ. ಅದನ್ನು ಹೇಳ್ತಾ ಇದ್ದಾರೆ. ಈ ಒಂದು ವಿಶೇಷವಾದ ಮಾನಸಿಕ ಪೂಜಾ ಇದು. ಈ ಮಾನಸಿಕ ಪೂಜೆಯನ್ನು ಯಾರು ಮಾಡುತ್ತಾರೋ ಅವರಿಗೇನು ಫಲ ಬರುತ್ತೆ ಅಂದರೆ, ನಾವು ಶಾಸ್ತ್ರ ಓದಿರ್ತೀವಿ, ನೀವು ಆ ಶಾಸ್ತ್ರ ಕೇಳಿರ್ತೀರ, ನಾವು ಓದಿ ನಿಮ್ಗೆ ಹೇಳ್ತೀವಿ, ನೀವು ಕೇಳಿ ಅನುಷ್ಠಾನ ಮಾಡ್ತೀರಿ, ನಾವು ಓದಿ ಹೇಳಿ ಅನುಷ್ಠಾನ ಮಾಡ್ತೀವಿ. ಆದರೆ ಇಬ್ಬರಲ್ಲೂ ಕೂಡ ದೇವರ ಮೇಲೆ ನಂಬಿಕೆ ಎಷ್ಟು ಬಂತು? ಶಾಸ್ತ್ರ ಕೇಳುವುದು ಒಂದು, ಅದರಿಂದ ದೇವರಿದ್ದೇ ಇದ್ದಾನೆ ಎಂದು ದೃಢವಾದ ನಂಬಿಕೆ ಬರೋದೊಂದು. ಅದು ಬಂತ ಅಂತ ಟಾರ್ಚ್ ಹಾಕಿ ನೋಡಿಕೊಳ್ಳಿ ಅಂತ ಹೇಳ್ತಾರೆ. ಬಹಳ ಕಷ್ಟ ಅಲ್ವಾ? ಒಳಗೊಳಗೆ ಕಡಿತಾ ಇರುತ್ತೆ, ಇದ್ದಾನೋ ಇಲ್ಲೋ, ಇದ್ದಾನೋ ಇಲ್ಲೋ, ಇದ್ದಾನೋ ಇಲ್ಲೋ ಅಂತ ಎಲ್ಲ ವಿರೋಧಿಸ್ತವರೇ. ಯಾರಿಗೂ ನಂಬಿಕೆ ಇಲ್ಲ ಅಂದರೆ ನನ್ನಂಥವರಿಗೆ ಏನು ಇರಲ್ಲ, ಅದೇ ಟೊಳ್ಳೆ ಎಲ್ಲ ಮಾಡ್ತಾ ಹೋಗ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾರೆ, ಈ ಚಿಂತನೆ ಮಾಡ್ತಾ ಬಂದರೆ ದೃಢ ಆಗ್ತಾ ಬರುತ್ತಂತೆ. ಯುಕ್ತಿಭಿ ತಚ್ಛಾಸ್ತ್ರ ವಿಚಾರ ಜನ್ಯ ನಿರ್ಣಯ, ಒಳ್ಳೆ ನಿರ್ಣಯ, ಹರಿ ಇದ್ದೇ ಇದ್ದಾನೆ ಎಂಬ ನಿರ್ಣಯ ಮನಸ್ಸಿನಲ್ಲಿ ಮೂಡ್ತಾ ಮೂಡ್ತಾ ಬರುತ್ತೆ. ಇದೇ ಇದರ ಅದ್ಭುತವಾದ ಫಲ. ಇದಕ್ಕೆ ಯಾರು ಅಭಿಮಾನಿಗಳು ಅಂದರೆ ಪ್ರವಾಹವಾಯುದೇವರೇ ಅಭಿಮಾನಿಗಳು. ಪ್ರವಾಹವಾಯುದೇವರೇನು ಕೊಡ್ತಾರೆ? ಪಕ್ಷಾಕಾರದ ಸಂಧಿ ನೋಡಿದ್ದೀರಾ? ಇನ್ನು ಆಗಿಲ್ಲ ಪಾಠ. ಅದು ಪ್ರತ್ಯೇಕ ಇದೆ. ಒಬ್ಬೊಬ್ಬರು ಒಂದು ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ, ಒಬ್ಬೊಬ್ಬರು ಕೊಡ್ತಾರೆ. ಏನು ಕೊಡ್ತಾರೆ? ಪ್ರವಾಹವಾಯು ದೇವರು ಉತ್ಸಾಹ ಕೊಡ್ತಾರೆ. ಮಹಾಪ್ರವಾಹದಂತಲೇ, ಮಹಾಪ್ರವಾಹದಂತೆ ಉತ್ಸಾಹವನ್ನು ಕೊಟ್ಟು ಭಗವಂತನ ಸೇವಾ ಮಾಡಿಸ್ತಾರೆ. ಅದಕ್ಕೇನು ಬೇಕು? ದೇವರಿದ್ದಾರೆ ನಂಬಿಕೆ ಬೇಕು, ಅದು ಕೊಡ್ತಾರಂತ. ತೇನ ನರೇನ ಅಹಂಭ ಭಗವತ್ ಪೂಜಾ ಅಂತ ಹೋಗಿ. ಪ್ರವಾಹ ವಾಯುದೇವರೇ ನನ್ನಲ್ಲಿ ನಿಂತು ಮಾನಸಿಕ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ, ಅವರ ಬಲದಿಂದ ನಾನು ಪೂಜಾ ಮಾಡುತ್ತಾ ಇದ್ದೇನೆ ಅಂತ ಸಂಕಲ್ಪ. ಇಲ್ಲಿ ದೇವರಿಗೆ ಮಂದಿರ ಚಿಂತನೆ ಮಾಡಬೇಕು, ದೇವರಿಗೆ ಒಂದು ಮಂದಿರ ಕೊಡಬೇಕಲ್ಲ ಅಂತ ಹೇಳ್ತಾರೆ. ಶರೀರವೇವ ದೇವ ಮಂದಿರ, ನನ್ನ ಶರೀರವೇ ದೇವರ ಮಂದಿರ. ಪೈಸ ಖರ್ಚಿಲ್ಲ, ಸಿಮೆಂಟ್ ಖರ್ಚಿಲ್ಲ, ಯಾವುದೂ ಇಲ್ಲ, ದೇವರೇ ಒರಿಜಿನಲ್ ಕೊಟ್ಟಿದ್ದು ದೇವರಿಗೆ ಅರ್ಪಿತ. ಶರೀರಮೇವ ದೇವ ಮಂದಿರಂ. ಇನ್ನ ಮಂಟಪ ಬೇಕಲ್ಲ ಅಂದ್ರೆ ಹೃದಯ ಸರೋಜಮೇವ ಮಂಟಪಂ, ಹೃದಯ ಸರೋಜವೇ ಮಂಟಪ. ಅಷ್ಟದಳ ಕಮಲ ನಂತರ ಜೀವಸ್ವರೂಪಮೇವ ಪ್ರತಿಮಾ, ದೇವರಿರ್ಲಿಕ್ಕೆ ಬಿಂಬರೂಪ ಇರಲಿಕ್ಕೆ ಪ್ರತಿಮೆ ಯಾವುದು? ನಾಗ ನಮ್ಮಲ್ಲೇ ನಿಂತಿದ್ದಾರೆ, ಜೀವನ ಸ್ವರೂಪವೇ ಪ್ರತಿಮಾ. ಇನ್ನ ತತ್ರ ಸನ್ನಿಹಿತಸ್ಯ ಬಿಂಬರೂಪಸ್ಯ ಹರೇ, ಆ ಬಿಂಬರೂಪಿಯಾದ ಹರಿಗೆ ದೇವರು ಇದ್ದಾರಲ್ಲ, ಆಸನ ಕೊಡಬೇಕಲ್ಲ, ಆವಾಹನೆ ಬೇಕು. ಆಸನ ಆವಾಹಯಾಮಿ ಆಸನಂ ಸಮರ್ಪಯಾಮಿ, ಆವಾಹಯಾಮಿ ಇಲ್ಲ, ಬಂದು ಕೂತಿದ್ದಾನೆ. ಆಸನ ಅಷ್ಟೇ. ತೀರ್ಥಗಳಿಗೆ ಹೋಗ್ತೀವಿ, ತೀರ್ಥಗಳಿಗೆ ಹೋದಾಗ ಶ್ರಾದ್ದ ಮಾಡುವ ಕ್ರಮ ಬೇರೆ ಇರುತ್ತೆ. ಮನೆಯಲ್ಲಿ ಪಿತೃಗಳ ಆವಾಹನೆ ಬೇಕು, ಅಲ್ಲಿ ಪಿತೃಗಳ ಆವಾಹನೆ ಇಲ್ಲ, ಯಾವಾಗೂ ಇರ್ತಾರೆ, ಅದಕ್ಕೆ ಆವಾಹನ ಇಲ್ಲ. ತೀರ್ಥಕ್ಕೆ ಹೋದಾಗ ಮನೆಯಲ್ಲಿ ಪಿಂಡ ಪ್ರದಾನ ಮಾಡಿದ ಮೇಲೆ ತರ್ಪಣ, ಅಲ್ಲಿ ಹಾಗಲ್ಲ, ಮೊದಲು ತರ್ಪಣ ನಂತರ ಪಿಂಡ ಪ್ರದಾನ. ಈ ರೀತಿ ವ್ಯತ್ಯಾಸಗಳಿರುತ್ತೆ. ಹಾಗೆ ಹೇಳ್ತಾರೆ, ಭಗವಂತನಿಗೆ ಇಲ್ಲಿ ಆವಾಹನ ಇಲ್ಲ, ಸದಾ ಇರ್ತಾನೆ. ಅವನಿಗೆ ಆಸನ ಕೊಡಬೇಕು. ಏನದು ಅಂದರೆ ಆಸನ ಕೊಡುವಾಗ ಒಂದು ಕಡೆಗೆ ಮೇಲೆ ಓರೆಕೊಳ್ಳಿಕ್ಕೆ ಇದೆಯಲ್ಲ, ಇದೇ ಥರ ಆಸನ ದೇವರಿಗೆ ಕೊಡಬೇಕು. ಕೆಳಗಿರುವುದು ಯಾವುದು, ಮೇಲೆ ಹೊರಗಿಕೊಳ್ಳಿಕ್ಕಿರುವುದು ಯಾವುದು ಅಂದರೆ ಹೇಳುತ್ತಾರೆ, ರುದ್ರದೇವರಿಂದ ಅಭಿಮನ್ಯಮಾನವಾದ ಧ್ಯಾನ, ಅಖಂಡ ಸ್ಮೃತಿ, ಅದು ದೇವರಿಗೆ ಆಸನ. ಹಿಂದೆ ಹೊರಗಿಕೊಳ್ಳೋದು ಯಾವುದು ಅಂದರೆ ಸ್ಥಿರ ಪ್ರತಿಭಾ ಅಂತಾರೆ. ಏನಿದು ದೇವರ ಕುರಿತಾದ ಹೊಳೆತ, ದೇವ ಇಂಥವ 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 ಅಂತ ಚಿಂತನೆ, ಅದನ್ನು ಅದು ಚೆನ್ನಾಗಿ ಬಂದರೆ ಸ್ಥಿರ ಪ್ರತಿಭಾ ಅಂತಾರೆ, ಅದು ಬಿಟ್ಟು ಬಿಟ್ಟು ಬಂದರೆ ಚಂಚಲ ಪ್ರತಿಭಾ ಅಂತಾರೆ. ಏನಂತಾರೆ? ಚಂಚಲ ಪ್ರತಿಭಾ ಅಂದರೆ ಪ್ರತಿಭಾನ ನಮಗೆ ಹೊಳೆಯೋದು ದೇವರ ಕುರಿತು ಹೊಳೆತ. ಆ ಹೊಳೆತ ಸ್ಥಿರವಾಗಿ ಬಂದರೆ ಸ್ಥಿರ ಪ್ರತಿಭಾ, ಚಂಚಲವಾಗಿ ಬಂದರೆ ಚಂಚಲ ಪ್ರತಿಭಾ ಅಂದರು. ಖಂಡ ಸ್ಮೃತಿ ಅಖಂಡ ಸ್ಮೃತಿ. ಆದರೆ ಇಲ್ಲಿ ಹೇಗೆ ಪೂಜೆ ಮಾಡಬೇಕು? ಸ್ವಾಮಿ ನನ್ನ ಶರೀರವೇ ನಿನಗೆ ಮಂದಿರ, ಹೃದಯ ಕಮಲವೇ ಮಂಟಪ, ಅಲ್ಲೇ ಇದೆ ನಾನೇ ನಿನಗೆ ಪ್ರತಿಮಾ, ಸ್ವರೂಪ ದೇಹವೇ ಪ್ರತಿಮಾ. ನಂತರ ಧ್ಯಾನ ಅದರಲ್ಲಿ ಸ್ಥಿರ ಪ್ರತಿಭಾ, ನಿನಗೆ ಆಸನ ಅಂದರೆ ಎಲ್ಲಿದೆ ಅಂತ ಕೇಳ್ತಾರೆ. ಧ್ಯಾನ ರುದ್ರದೇವರಿಂದ ಅಭಿಮನ್ಯಮಾನವಾದ ಧ್ಯಾನ ಆದ ಮೇಲೆ ಅಲ್ಲಿ ಆ ಧ್ಯಾನದಲ್ಲಿ ಬರುವ ನಿನ್ನ ಕುರಿತಾದ ಹೊಳೆತ, ಅದೆಲ್ಲ ನಿನಗೆ ಆಸನ ಆಗಲಿ ಸ್ವಾಮಿ ಅಂತೀವಿ. ಪುಸ್ತಕ ನೋಡಿ, ದೇವರು ಕೇಳ್ತಾನೆ ಎಲ್ಲಿದೆ ಸ್ವಾಮಿ ಅಂತ ಕೇಳ್ತಾನೆ, ಎಲ್ಲಿ ಆಸನ ಎಲ್ಲಿ ಅಂತ. ಅರ್ಥ ಚೂರು ಹೊತ್ತು ಭಗವಂತನ ಚಿಂತನೆ ಮಾಡಿ ಎಷ್ಟೊತ್ತು ಧ್ಯಾನ ಮಾಡಬಹುದು? ವಿಜಯರಾಯರು ನಮಗೆ ಲೆವೆಲ್ಗೆ ಇಳಿದು ಬರ್ತಾರೆ, ದೀನನಾಗಿ ಒಂದು ನಿಮಿಷ ಧ್ಯಾನ ಮಾಡಲು ವಿಜಯ ವಿಫಲ ಒಲಿವ. ಒಂದು ನಿಮಿಷ ಆದರೂ ಎಡಬಿಡದೆ ಚಿಂತನೆ, ಎಡಬಿಡದೆ ದೇವರಲ್ಲಿ ಮನಸ್ಸಿಡುವುದು ಧ್ಯಾನ. ಆ ಇಡೋ ಕಾಲಕ್ಕೆ ದೇವರ ಕುರಿತಾದ ಹೊಳೆತ, ದೋಷರಹಿತ ಗುಣಪೂರ್ಣ ಈ ಚಿಂತನೆ ಬಂತು ಒಂದು ನಿಮಿಷ. ಅದು ಏನಾಯಿತು? ಆ ಧ್ಯಾನ ಬಂದದ್ದೇ ಆಸನ, ಆಸನದ ಹಿಂಭಾಗ ಏನದು ದೇವರ ಕುರಿತಾದ ಹೊಳೆತ, ಗುಣಗಳ ಚಿಂತನೆ. ಒಂದು ನಿಮಿಷ ಮಾಡಿದುವ ಬಂತ, ಅದನ್ನೇ ಸ್ವಾಮಿಗೆ ಹರೇ ನಿನಗಿದು ಆಸನ ಅಂತ ಅರ್ಪಣೆ ಮಾಡಬೇಕು. ಸುಮ್ಮನೆ ಬಾಯಿ ಮಾತಲ್ಲ, ಪ್ರಾಕ್ಟಿಕಲ್ಲಿ ಕೊಡಬೇಕು ದೇವರಿಗೆ. ಸರಿ, ನಂತರ ದೇವರಿಗೆ ಸ್ನಾನ ಕೊಡಬೇಕಲ್ಲ, ಸ್ನಾನ ಮಾಡಿಸ್ಬೇಕಾದ್ರೆ ನದಿ ಇರಬೇಕಲ್ಲ. ನದಿ ಯಾವುದು ಅಂದರೆ ಭಾರತೀ ಅಭಿಮನ್ಯಮಾನ ಶ್ರದ್ಧಾ ಏವನದಿ, ನಮ್ಮ ಹೃದಯದಲ್ಲಿ ಇರುವಂಥ ದೇವರ ಕುರಿತಾದ ಶ್ರದ್ಧೆಯೇ ನದಿ. ಅದು ಭಾರತೀ ದೇವಿ ಆ ನದಿಗೆ ಅಭಿಮಾನಿಯಾಗಿದ್ದಾಳೆ. ನದಿ ಇದೆ, ನದಿಯಲ್ಲಿ ಇರಬೇಕಾಗಿತ್ತು ಜಲ ನೀರು ಅಲ್ವಾ. ತುಂಬ ಜನ ನದಿಯಲ್ಲಿದೆ ಅಂತ ಕೇಳ್ತಾರೆ, ಅಲ್ಲಿದೆ ಅಂತ ಹೇಳ್ತಾರೆ, ಬರೋ ನೀರೇ ಇರಲ್ಲ ಅಲ್ವಾ. ಹಾಗಾದ್ರೆ ನದಿ ಇರಬೇಕು, ಅಲ್ಲಿ ನೀರಿರಬೇಕು. ನೀರು ಅಂದ್ರೆ ಯಾವುದು? ಚಿತ್ತಮೇವ ಜಲ. ಅಗ್ನಿದೇವರು ಅಭಿಮನ್ಯಮಾನವಾದ ಅಗ್ನಿದೇವರಿಂದ ಅಭಿಮನ್ಯಮಾನವಾದ ಅಂದರೆ ಅಗ್ನಿದೇವರೇ ಅಭಿಮಾನಿಯಾಗಿ ಇರುವಂತಹ ಚಿತ್ತವೇ ಜಲ. ಸರಿ, ಚಿತ್ತ ಇದೆ, ಅದರಿಂದ ದೇವರಿಗೆ ಸ್ನಾನ ಆಗಬೇಕಲ್ಲ ಅಂದರೆ ನೀರಿನಿಂದ ಸ್ನಾನ ಅಂದರೆ ನೀರನ್ನು ತೆಗೆದು ನಮ್ಮ ತಲೆ ಮೇಲೆ ಹಾಕಿದರೆ ಸ್ನಾನ. ಹಾಗೆ ಚಿತ್ತವನ್ನು ದೇವರ ಮೇಲೆ ಕಳಿಸಿದರೆ, ದೇವರನ್ನು ವಿಷಯೀಕರಿಸಿದರೆ, ನಮ್ಮ ಚಿತ್ತದಲ್ಲಿ ದೇವರು ಬಂದರೆ ಅದೇ ದೇವರಿಗೆ ಸ್ನಾನ. ಚಿತ್ತೇನ ವಿಷಯೀಕರಣಮೇವ ಸ್ನಾನ. ಸ್ನಾನ ಆದ ಕೂಡಲೇ ದೀಪ ಹಚ್ಚಬೇಕಲ್ಲ ದೇವರಿಗೆ, ಕೇಳ್ತಾರೆ ಈ ಒಳಗೆ ದೇವರ ಚಿಂತನೆ. ಸ್ವಾಮಿ ಗುಣಪೂರ್ಣ ದೋಷರಹಿತ ಅಪ್ರಾಕೃತ ಮಹಿಮ ಅಪ್ರಾಕೃತ ದೇಹ ನಾನಾ ಚಿಂತನೆ ಅಂತಲ್ಲ, ಅದು ಎಡಬಿಡ್ದು ಬರ್ತಾ ಇದೆ, ಚೂರು ಬಿಟ್ಟು ಬಿಟ್ಟು ಬರ್ತಾ ಇದೆ. ದೀಪ ಹೇಗಿರುತ್ತೆ? ಹಾಗೂ ಹೀಗೂ, ಹಾಗೂ ಹೀಗೂ ಇರುತ್ತೆ. ಹಾಗೆ ನಮ್ಮ ಜ್ಞಾನ ಹಾಗೂ ಹೀಗೂ ಹಾಗೂ ಹೀಗೂ, ಇದೇ ದೀಪವಯ್ಯ. ನಂತರ ದೇವರಿಗೆ 8 ಪುಷ್ಪಗಳನ್ನು ಅರ್ಪಣೆ ಮಾಡಬೇಕು. ಯಾವ್ದು ಯಾವ್ದು? ಅಹಿಂಸಾ ಪ್ರಥಮ ಪುಷ್ಪಂ ಹೇಳಿದ್ದಾಯ್ತು ದೇವರಿಗೆ ಕೊಡಿಸಿಟ್ಟು. ಅಹಿಂಸಾ ಪುಷ್ಪ ತಗೋ, ಎಲ್ಲಿದೆ ಕೇಳ್ತಾರೆ. ಪುಷ್ಪ ತಂದೇ ಇಲ್ಲ, ತಗೋ ಅಂದ್ರೆ ಹಾ ಸ್ವಾಮಿ ಇವತ್ತು ನನ್ನಿಂದ ಆಗುವ ಅಹಿಂಸಾ ಅದು ನಿನಗೆ ಪುಷ್ಪ ಅಂದ್ರೆ ಅಹಿಂಸಾ ಅಂತ ಇವಾಗ ಬರುತ್ತೆ ಹೇಳ. ಅಂದ್ರೆ ಯಾರಿಗೆ ನೋವು ಮಾಡದೆ ಇರಬೇಕಾದ್ರೆ ಮೊದಲೇನು ಬರಬೇಕು? ನೋವು ಮಾಡಬೇಕು ಅಂತ ಆಲೋಚನೆ ಬರ್ಬೇಕು. ನೋವು ಮಾಡಬೇಕು ಅಂತ ಆಲೋಚನೆ ಬಂದರೆ ಬೇಡಪ್ಪ ಅಂತ ಕೂತ್ರೆ ಅದು ಅಹಿಂಸಾ ಅಲ್ವಾ. ಅಹಿಂಸಾ ಅಂದರೆ ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇರಬೇಕೆಂಬ ಆಲೋಚನೆ. ಹೌದಾ? ಅಷ್ಟೇ ಅಲ್ಲದೆ ಬರೀ ಆಲೋಚನೆ ಅಲ್ಲ, ತೊಂದರೆ ಕೊಡದೇ ಇರುವುದೇ ಅಹಿಂಸಾ. ಅದನ್ನು ದೇವರಿಗೆ ಪುಷ್ಪವಾಗಿ ಕೊಡಬೇಕು. ಅವಾಗ ಎಲ್ಲ ಕಡೆ ಕೂಡ ಒಂದು ಮುಖ್ಯವಾದ ಹೇಳಿಲ್ಲ, ಚೂರು ಅರ್ಥ ಮಾಡಿಕೊಳ್ಳಿ ಅಷ್ಟೇ. ಆದರೆ ಮಾಡಿಕೊಳ್ಳಿ, ಇಲ್ಲ ಮಾಡಿಸ್ತೇವೆ. ಅಹಿಂಸಾ ಅಂದ್ವಲ್ಲ, ನಾವೇನು ಯಾರನ್ನು ಏನಂದಿಲ್ಲ, ಮಾತಿಂದ ನೋಯಿಸಿಲ್ಲ, ನೋಟದಿಂದ ನೋಯಿಸಿಲ್ಲ, ಚೂರಿ ಹಾಕಿ ನೋಯಿಸಿಲ್ಲ. 3 ರೀತಿ ನೋಯಿಸೋದಲ್ಲ, ಚೂರಿ ಹಾಕಿ ಸಾಧ್ಯ ಸಾಮಾನ್ಯ ನಾವು ಮಾಡಲ್ಲ. ಮಾತಿನಿಂದ ಇರುತ್ತೆ, ಮನೆಯಲ್ಲಿ ಮಾಡ್ತೀವಿ, ಹೊರಗು ಮಾಡ್ತೀವಿ. ಹೌದಾ? ಇನ್ನು ನೋಟದಿಂದಂತೂ ಮಾಡ್ತಾನೆ ಇರ್ತೀವಿ. ಮನೆಗೆ ಬಂದವರನ್ನು ನೋಟದಿಂದಲೇ ಆರತಿ ಮಾಡಿ ಕಳಿಸ್ತೀವಿ, ಅವರು ನಿಮ್ಮತ್ತು ಮನೆಗೆ ಬರಲೇಬಾರ್ದು. ಆ ಥರ ಕೆಳಗಿಂದ ಅಪಾದ ನೋಡಿ ಬರೋದಿಂದ ನೋಡಿ ಕಳಿಸ್ಬಿಡ್ತಾರೆ. ಅವ್ರು ಮನೆಗೆ ಬರಬೇಕಾ ಇಲ್ಲ ಅಂತ ದುಃಖ ಪಡ್ತಾರೆ, ಯಾಕಪ್ಪ ಬಂದಿ ಅಂತೇಳಿ. ಆ ನೋಟದಿಂದಲೇ ಹಿಂಸಾ. ಈ 3 ಮಾಡಲಿಲ್ಲ ಇವತ್ತು. ಅದೇ ಕೃಷ್ಣಾರ್ಪಣ ಅನ್ನೋಣ ಅಂದರೆ ಅಲ್ಲಿ ಹೇಳ್ತಾರೆ, ದೇವರಿಗೆ ಏನು ಕೊಟ್ಟರೂ ಆಯಾ ಪದಾರ್ಥಗಳು ಆಯಾ ಕರ್ಮಗಳಲ್ಲಿರುವ ಅವನ ರೂಪಗಳನ್ನೇ ಅರ್ಪಣೆ ಮಾಡಬೇಕು. ಬರೇ ಪದಾರ್ಥ ಯಾವುದೂ ದೇವ ಸ್ವೀಕಾರ ಮಾಡಲ್ಲ, ಅದೆಲ್ಲ ಸಿಪ್ಪೆ ಅವನಿಗೆ. ಹಾಗಾದರೆ ಅಹಿಂಸಾ ಅಂದರೆ ಅಹಿಂಸೆಯಲ್ಲಿ ದೇವರ ರೂಪಗಳು ಪ್ರಕಟ ಆಗಿರುತ್ತೆ ಅಂದರೆ ಹಾ ಇವತ್ತು ನಾನು ಯಾರಿಗೂ ಹಿಂಸೆ ಮಾಡಬಾರ್ದು ಅಂತ ಅಂದುಕೊಂಡು ಯಾರೋ ಬಂದರು, ತುಂಬ ಸಿಟ್ಟು ಬಂತು, ಬಾಯಿ ತುಂಬ ಬೈಗಳನ್ನು ಬರಬೇಕು ನಿಗ್ರಹ ಮಾಡಿ, ಇಲ್ಲಪ್ಪ ಹರೇ ಅಂತ ಬಂದ್ಬಿಟ್ಟು, ಅದು ಅಹಿಂಸೆ. ಹೌದಾ? ಆ ಮಾಡೋ ಕಾಲಕ್ಕೆ ಒಂದೊಂದು ಕರ್ಮದಲ್ಲೂ ಅಸಂಖ್ಯಾತ ಭಗವದ್ ರೂಪಗಳು ಹುಟ್ಟುತ್ತೆ. ಆ ರೂಪಗಳನ್ನು ದೇವರಿಗೆ ಐಕ್ಯ ಚಿಂತನೆ ಮಾಡುವುದೇ ಅಹಿಂಸಾ ಪುಷ್ಪ. ಈ ರಹಸ್ಯ ಗೊತ್ತಿಲ್ಲದೆ ದೇವರಿಗೆ ಕೊಡಬೇಕಾಗಿದ್ದು ದೇವರ ರೂಪಗಳೇ ಅಂತ ಚಿಂತನೆ ಇಲ್ಲದೆ ಏನು ಮಾಡಿದರೂ ಕೂಡ ಅಲ್ಲಲ್ಲೇ ಅಲ್ಲಲ್ಲೇ ಅಲ್ಲಲ್ಲೇ. ಆದ ಕಾರಣ ಹಿಂದೆ ಕಚ್ಚೂರು ನೋಡಿದರೆ ಚಿತ್ತ ಚಿತ್ತದಿಂದ ದೇವರಲ್ಲಿ ದೇವರನ್ನು ವಿಷಯೀಕರಿಸೋದು, ನಮ್ಮ ಮನಸ್ಸಿನಲ್ಲಿ ದೇವರು ಬರೋದು ಅಂದರೆ ಅಲ್ಲಿ ಅಸಂಖ್ಯಾತ ಭಗವದ್ ರೂಪಗಳು ಹುಟ್ಟಿ ಬರುತ್ತೆ. ನಮ್ಮ ಮನಸ್ಸು ದೇವರ ಮೇಲೆ ಹರಿಯಬೇಕಾದರೆ, ಆ ಮನಸ್ಸು ದೇವರ ಕಡೆ ಹರಿಯುವ ಕಾಲಕ್ಕೆ ಏನೇನು ಭಗವದ್ ರೂಪಗಳು ಹುಟ್ಟುತ್ತೆ ಅದನ್ನು ದೇವರಿಗೆ ಅರ್ಪಣೆ ಮಾಡುವುದೇ ಸ್ನಾನ. ಚಂಚಲ ಪ್ರತಿಭಾ ಅಂದರೆ ದೇವರ ಕುರಿತು ಬಿಟ್ಟು ಬಿಟ್ಟು ಆಲೋಚನೆ ಬರುತ್ತಲ್ಲ, ಆ ಆಲೋಚನೆಯಲ್ಲೇ ಭಗವದ್ ರೂಪಗಳು ಹುಟ್ಟುತ್ತೆ. ಆ ರೂಪಗಳನ್ನು ದೇವರಿಗೆ ಅರ್ಪಣೆ ಮಾಡುವುದೇ ದೀಪ. ಹಾಗೆ ದೇವರ ಕುರಿತಾದ ಅಖಂಡ ಧ್ಯಾನ ಒಂದು ನಿಮಿಷ ಆದರೂ, ಆ ಧ್ಯಾನದಲ್ಲೂ ದೇವರ ರೂಪಗಳು ಹುಟ್ಟುತ್ತೆ. ಹಾಗೆ ಆ ಧ್ಯಾನದಲ್ಲಿ ದೇವರ ಕುರಿತಾದ ಹೊಳೆತ ಇಂಥವ ಇಂಥವ ಅಂತ ಬಂದರೆ ಅದರಲ್ಲೂ ಭಗವದ್ ರೂಪಗಳು ಹುಟ್ಟುತ್ತೆ. ಎರಡನ್ನೂ ದೇವರಿಗೆ ಕೊಡುವುದೇ ಆಸನ. ಒಟ್ಟಾರೆ ಒಂದು ಗೊತ್ತಾಯ್ತಾ ಎಲ್ಲ ಕಡೆ ಅಲ್ಲಲ್ಲಿ ಅಲ್ಲಲ್ಲಿ ಪ್ರಕಟವಾದ ಭಗವದ್ ರೂಪಗಳನ್ನು ಕೊಡುವುದೇ ಆಯಾ ಉಪಚಾರ. ಅಲ್ಲ, ಇದು ಎಲ್ಲಿಂದ ಬಂತು ನಮಗೆ ಗೊತ್ತು. ನೈವೇದ್ಯ ಮಾಡೋ ಕಾಲಕ್ಕೆ ಪದಾರ್ಥಗತ ರೂಪ ಅವನಿಗೆ ಐಕ್ಯ ಚಿಂತನೆ ಮಾಡ್ತೀವಿ. ಯಾಕ್ರಿ ಪದಾರ್ಥ ಬೇಕಾಗೋ ಕಾಲಕ್ಕೆ ರೂಪ ಯಾಕೆ ಚಿಂತನೆ ಮಾಡಬೇಕು? ಅದು ಜಡ ಪ್ರಾಕೃತ, ಅವನ ಅಪ್ರಾಕೃತ ಮತ್ತೆ ಕುಂತಾನೆ. ಮತ್ತೆ ಊಟದ ಕಾಲಕ್ಕೆ ಮಾತ್ರ ರೂಲ, ಸ್ನಾನದ ಕಾಲಕ್ಕೆ, ಗಂಧ ಕೊಡೋ ಕಾಲಕ್ಕೆ, ಹೂ ಕೊಡೋ ಕಾಲಕ್ಕೆ, ಎಲ್ಲದಕ್ಕೂ ಅದೇ ರೂಲ್ ಅಲ್ವಾ? ಅದು ಅಪ್ಲೈ ಮಾಡಲ್ಲ ನೋಡಿ. ಪೂಜಾ ಕಾಲಕ್ಕೆ ನೈವೇದ್ಯ ಕಾಲಕ್ಕೆ ಬಿಟ್ಟರೆ ಮಾಡ್ತಾ ಇದ್ದೀರಲ್ರಿ, ನಿರ್ಮಾಲ ಅಭಿಷೇಕ ಮಾಡೋ ಕಾಲಕ್ಕೆ, ಗಂಧೋದಕ ಅಭಿಷೇಕ ಮಾಡೋ ಕಾಲಕ್ಕೆ, ಗೋಲಿಂದ ಎಲ್ಲ ಹೊಟ್ಟೋಗ ಮಾಡಬೇಕು. ಉತ್ತರ ಕೊಡೋದೇನು? ಆನೇಕ ಮಂದಿರ ಏನು ಕೊಟ್ಟಿಲ್ಲರಿ, ನಾವೇನು ಮಾಡೋದು? ಕೊಟ್ಟಿದ್ರೆ ಮಾಡ್ತೀವಿ, ಕೊಡ್ಲಿಲ್ಲ ಅವರು ಒಂದು ಕೊಟ್ಟರೆ ಸಾಕು ನಾವೆಲ್ಲ ಅರ್ಥ ಮಾಡ್ಕೊತೀವಿ ಅಂತ ಅವರು ಅಂದ್ಕೊಂಡ್ರು. ನಾವು ಅಷ್ಟು ಅರ್ಥ ಮಾಡಿಕೊಂಡಿಲ್ಲ. ಅದಕ್ಕೆ ಪ್ರತಿಯೊಂದು ಇಷ್ಟು ದೇವರಿಗೇನು ಕೊಡಬೇಕಾದರೂ ಅವನ ರೂಪಗಳೇ ಕೊಡಬೇಕು ಅಲ್ಲಲ್ಲಿರು. ಆ ರೀತಿಯಲ್ಲಿ ಅಹಿಂಸಾ ಮೊದಲನೇ ಪುಟ್ಟ ಹರಿಕಥಾಮೃತ ಸಾರದಲ್ಲಿ ಈ ಸಂಬಂಧಪಟ್ಟ ಪದ್ಯಗಳ ಅಂದರೆ ಅಹಿಂಸಾ ಕೊಡೋದು ಇವೆಲ್ಲರ ಬೇಕಾದಷ್ಟು. ಹರಿಕಥಾಮೃತ ಸಾರ ತುಂಬ ಅದೇ ಇದೆ, ಎಲ್ಲ ಇದೆ. ಇನ್ನ ಇಂದ್ರಿಯ ನಿಗ್ರಹ, ಇಂದ್ರಿಯಗಳನ್ನು ನಿಗ್ರಹ ಮಾಡೋದು. ಇಂದ್ರಿಯ ನಿಗ್ರಹ ಯಾವಾಗ ಮಾಡೋದು? ಇಂದ್ರಿಯಗಳು ಅದು ಬ್ರಹ್ಮಾಂಡವನ್ನೇ ದೇವರಿಗೆ ಕೊಡೋ ಚಿಂತನೆ, ಇದು ಪಿಂಡಾಂಡದೊಳಗೆ ಚಿಂತನೆ.
ವಿಜಯದಾಸರು ದೇವನಾಮದಲ್ಲಿ ಸದಾ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಅಂತ ಹೇಳುವಾಗ ಜ್ಞಾನ ಎಂಬ ಮಂಟಪ ಪಂಡ್ಯದಲ್ಲಿ ಅಂತ ಹೇಳಿ ಚಿಂತನೆ ಮಾಡಿದ್ರೆ ನಮ್ಮ ಅನ್ವಯ ಆಗತ್ತೆ. ಅದಕ್ಕೆ
ಇದನ್ನೇ ನಾನಾ ರೀತಿಯಲ್ಲಿ ಹೇಳಿಕೊಳ್ಳಿ.
ಹಿಂದೆ ನಾನು ಬಿಡುವನಲ್ಲ, ಎನ್ನ ಬಿಡುವಲ್ಲ, ತೀರ್ಥ ನಿರ್ಮಾಲ ತಗೊಳ್ತೀನಿ.
ಖಂಡಿತ ಗೊತ್ತಿಲ್ಲ ನಮಗೆ ನಿರ್ಮಾಲ ತಗೊಳ್ಳೋಕಾಗಷ್ಟು ಚಿಂತನೆ ಮಾಡಿದರೆ ಏನಾಗ್ತಾ ಇದೆ? ನಿರ್ಮಾಲ್ಯ ತೀರ್ಥದಲ್ಲಿರುವ ಭಗವದ್ ರೂಪಗಳು ಹೊರಟು ನನ್ನೊಳಗೆ ಸೇರಿ ಬಿಂಬನಲ್ಲಿ ಸೇರಿ ನನ್ನಲ್ಲಿ ಪರಿಣಾಮ ತೋರ್ತಾ ಇದೆ ಅಂತ ತಗೊಂಡವರಿಗೆ ನಿರ್ಮಾಲ್ಯ ತೀರ್ಥ ತಗೊಂಡಾಗ ಆಗೋ ಪರಿಣಾಮ ಬೇರೆ, ಬರೇ ಗುಟಕ್ಕೆ ಅಂತ ಕೊಡಿದ್ರೆ ಆಗೋ ಪರಿಣಾಮ ಬೇರೆ. ವಿಶ್ವ ತೈಜಸ ಪ್ರಾಣ ಮುಂದೇನು? ವಿಶ್ವ ತೈಜಸ ಪ್ರಾಜ್ಞ ಅಷ್ಟೇನಾ? ಅಲ್ಲ, ಆ ವಿಶ್ವ ಹೋಗಿ ಬಿಂಬನಲ್ಲಿ ಸೇರತಾ ಇದ್ದಾನೆ ಅಂತ ಚಿಂತನೆ ಮಾಡಿದರೆ ಆವಾಗ ಪರಿಣಾಮ ಬರುತ್ತೆ. ಅಲ್ಲಿ ಕಟ್ಟಾಗಿದೆ, ವಿಶ್ವವರಿಗೆ ಬಂತು. ಆತನನ್ನು ಬಿಂಬನಿಂದ ಐಕ್ಯ ಚಿಂತನೆ ಮಾಡುವುದು ಅನ್ನೋದು ಹೋಗಿ
ತೀರ್ಥ ತಗೊಳ್ಳೋದು ಹೇಳೋದಷ್ಟೇ, ಅನುಸಂಧಾನ ಹೇಗಿರುತ್ತೆ ಅದನ್ನು ಕೇಳ್ತಾ ಇರೋದು.
ಅಲ್ಲ, ಅಲ್ಲಿ ಚಿಕ್ಕದಷ್ಟೇ, ನಿಮ್ಮ ಕೈಯಲ್ಲೇ ಇದೆ. ನೀವೇನೇನು ತಗೊಂತಾ ಇದ್ದೀರಿ, ಅದು ಹಾಲಾಗಲಿ ಅನ್ನ ಆಗಲಿ ತೀರ್ಥ ಆಗಲಿ ಯಾವುದಾಗಲಿ, ಅಲ್ಲಿರುವ ಭಗವದ್ ರೂಪಗಳು ನಿಮ್ಮ ಒಳಗಿರತಕ್ಕಂಥ ಬಿಂಬಮೂರ್ತಿವರಿಗೆ ಹೋಗಿ ಸೇರಿದರೇನೆ ಎಲ್ಲ ಗೊತ್ತಾಗುತ್ತೆ. ಅದಾಗ್ತಾ ಇದೆ ಚಿಂತನೆ ಮಾಡುವುದೇ ಪೂಜೆ. ಒಟ್ಟಾರೆ ದೇವರ ಪೂಜಾ ಅಂದ್ರೆ ಏನು? ಐಕ್ಯ ಚಿಂತನಂ ಪರಮಾರ್ಚನಂ, ದೇವರ ರೂಪಗಳ ಐಕ್ಯ ಚಿಂತನವೇ ದೊಡ್ಡ ಪೂಜೆ, ಅದಕ್ಕಿಂತ ಯಾವುದಿಲ್ಲ. ಇನ್ನ ಇಂದ್ರಿಯ ನಿಗ್ರಹ ಅಂದ್ರು, ಇಂದ್ರಿಯ ನಿಗ್ರಹ ಅಂದರೆ ಇಂದ್ರಿಯಗಳು ಬೇರೆ ಕಡೆ ಹರಿದು ಹೋದ್ರೆ ತಾನೇ ನಿಗ್ರಹ ಮಾಡೋದು ಅಲ್ವಾ. ಇಂದ್ರಿಯಗಳು ಟಿ ವಿ ಕಡೆಗೆ ಹೋಗ್ತಾ ಇತ್ತು, ನಾಲ್ಕು ಗಂಟೆಗೆ ಆಗ್ತಾ ಇದೆ, ಯಾವುದೋ ಸೀರಿಯಲ್ ಇದೆ ಅಲ್ಲ, ಇದ್ದವ್ರಿಗೆ
ಹೇಳ್ತಾರೆ
ಪ್ರವಚನ ಇದೆ, ಅಲ್ಲಿ ಹೋಗ್ಲಾ ಇಲ್ಲಿ ಹೋಗ್ಲಾ ಅಲ್ಲಿಗೆ ಅಂತ ಹೋಗ್ತಾ ಇದೆ, ನಿಗ್ರಹ ಮಾಡಿ ಬಂದು
ಬಂದ್ವಿ.
ಹಾ, ಇದು ನಿನಗರ್ಪಿತ, ಇಂದ್ರಿಯ ನಿಗ್ರಹ ನಿನಗರ್ಪಿತ ಅಂದ್ರೆ ಆ ಮನಸ್ಸು ಬೇರೆ ಕಡೆ ಹೋಗುವುದರಲ್ಲಿ ಪ್ರಕಟ ಆದ ರೂಪಗಳು ಆಲೋಚನೆಯಿಂದ ಹೋಗಬಾರದು ಅಂತ ನಿಗ್ರಹ ಮಾಡಿದಾಗ ಪ್ರಕಟ ಆದ ರೂಪಗಳು ಎಲ್ಲಾ ಸೇರಿ ನಿನಗರ್ಪಿತ ಅಂದ್ರೆ ಇಂದ್ರಿಯ ನಿಗ್ರಹ ದೇವರಿಗರ್ಪಿತ. ನಂತರ ಸರ್ವಭೂತ ದಯ, ಅಲ್ಲೂ ಪ್ರಕಟವಾದ ಭಗವದ್ ರೂಪಗಳು ದೇವರಿಗರ್ಪಿತ. ಕ್ಷಮಾ ಸಹನ ಶಕ್ತಿ, ಅತ್ತೆ ಬೈತಾ ಇದ್ರು ಅಥವಾ ಹೆಂಡತಿನೇ ಬೈತಾ ಇದ್ರು, ಗಂಡ ಬೈತಾ ಇದ್ರು, ಯಾರ್ಯಾರು ಅಂತಾ ಇದ್ರು, ಏನೇನು ಅಂತ ಇದ್ರು, ಜಗಳದ ಪರಿಸ್ಥಿತಿ ಸುಮ್ಮನೆ ಇದ್ದೀರಾ, ಅದು ಯಾರ್ಯಾರು ಗೊತ್ತಿಲ್ಲ, ನೀವೇ ಸುಮ್ಮನೆ ಇದ್ದೀರಾ. ಸಹನ ಶಕ್ತಿ, ಅನೇಕ ತೊಂದರೆಗಳು ಬಂತು ತುಂಬಾ ಇದಾಗ್ಬೇಕು, ಸಹನ ಶಕ್ತಿ. ಹಾ, ಸಹನ ಶಕ್ತಿ ಅಂದ್ರೆ ತೊಂದರೆಗಳು ಬಂದದ್ದು ಸತ್ಯ, ಅಲ್ಲಿ ಭಗವದ್ ರೂಪಗಳು ಬಂದದ್ದು ಸತ್ಯ, ನಿಮ್ ಮನಸ್ಸಿನಲ್ಲಿ ಬೇಡಪ್ಪ ಅಂತ ತಡ್ಕೊಂಡದ್ದು ಸತ್ಯ. ಆ ತಡ್ಕೊಳ್ಳೋದರಲ್ಲಿ ಆಲೋಚನೆ ತಾನೆ, ಆಲೋಚನೆಯಿಂದ ತಡ್ಕೊಳ್ಳೋದು ಬೇಡ 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 ಅಂತ, ಅಲ್ಲಿ ಭಗವದ್ ರೂಪಗಳು ಬಂದಿವೆ ಅವೆಲ್ಲವನ್ನ ಕೃಷ್ಣಾರ್ಪಣ ಅಂದ್ರೆ ಕ್ಷಮಾ ದೇವರಿಗೆ ಸೇರು. ದೃಢ ಜ್ಞಾನ, ನಿನ್ನೆ ಪ್ರವಚನಕ್ಕೆ ಬಂದಿದ್ರಿ, ಅದಕ್ಕಿಂತ ಇವತ್ತು ಬಂದು ಕೂಡಲೆ ಚೂರು ಪ್ರವಚನ ಆದ ಕೂಡಲೆ ಜ್ಞಾನ ಚೂರು ಜಾಸ್ತಿ ಆಗತ್ತಾ ಆಗತ್ತಾ ಗೊತ್ತಿಲ್ಲ, ಆಗಬೇಕು ಆಗ್ತಾ ಇದೆಯಾ ಅಂತ
ಕೇಳಿದ್ರು.
ಚೂರು ಚೂರು ಹೊಸದು ಗೊತ್ತಾಯ್ತಲ್ಲ, ಜ್ಞಾನ ದೃಢ ಆಯಿತು, ಗೊತ್ತಿಲ್ಲದ್ದು ಗೊತ್ತಾಯಿತು, ಗೊತ್ತಿದ್ದದ್ದು ಗಟ್ಟಿ ಆಯಿತು, ಆದ ಕೂಡಲೆ ಅದೊಂದು ದೇವರ ಪುಷ್ಪ. ಸ್ವಾಮಿ ಇವತ್ತು ಒಳ್ಳೆ ವಿಷಯ ಗೊತ್ತಾಯಿತು, ಕೃಷ್ಣಾರ್ಪಣ ನನ್ನ ಕೈಗೆ ಏನು ಬಂತು ಅಂತಾನೆ, ನೀನು ತಿಳಿಸಿದ್ದೀಯಲ್ಲ ಆ ತಿಳುವಳಿಕೆಯಲ್ಲಿ ತಿಳುಕುಂಬೋ ಕರ್ಮದಲ್ಲಿ ಭಗವದ್ ರೂಪಗಳು ಹೊಟ್ಟಿವೆ, ಅದು ನಿನಗರ್ಪಿತ ಆದರೆ ಅದು ದೃಢ ಜ್ಞಾನ ದೇವರಿಗೆ ಅರ್ಪಣೆ ಮಾಡಿದ್ರು. ತಪಸ್ಸು, ತಪಸ್ಸು ಅಂದ್ರೆ ಕಟಾದಾಡಿ ಬಿಟ್ಕೊಂಡು ಮುರಿಬಿದ್ರದಲ್ಲ, ತಪಸ್ಸು ಅಂತ ತಪ ಆಲೋಚನೆ, ದೇವರ ಕುರಿತು ಸತತ ಚಿಂತನೆ. ಇವತ್ತು ಎಷ್ಟು ಹೊತ್ತು ನಿನ್ನ ಚಿಂತನೆ ಮಾಡಿದ್ರು, ಆ ಚಿಂತನೆಯಲ್ಲಿ ಬಂದ ಏನು ನಿನ್ನ ಪ್ರಕಟವಾದ ಭಗವದ್ ರೂಪಗಳಿವೆ ಆ ರೂಪಗಳೆಲ್ಲ ನಿನಗರ್ಪಿತ ಹರಿಯೇ, ತಪಸ್ಸು ನಿನಗರ್ಪಿತ. ನಂತರ ಧ್ಯಾನ, ನಿಮಿಷವಾದರೂ ಧ್ಯಾನ, ಆ ಧ್ಯಾನದಲ್ಲಿ ಪ್ರಕಟವಾದ ನಿನ್ನ ರೂಪಗಳು ನಿನಗರ್ಪಿತ. ಸತ್ಯಂ, ದೇವರಿಗೆ ಬ್ರಾಹ್ಮಣರಿಗೆ ಗೋವುಗಳಿಗೆ ಹಿತಕರವಾದ ನುಡಿಯೇ ಸತ್ಯ, ಅದು ಏನೇನು ನುಡಿಸಿದೀಯ ಅಲ್ಲಲ್ಲಿ ಪ್ರಕಟ ಆದ ನಿನ್ನ ರೂಪಗಳು ನಿನಗರ್ಪಿತ ಹರಿಯೇ. ಇತಿ ಅಷ್ಟೌ ಭಾವಾಭಿಧಾನಿ ಪುಷ್ಪ.
ಮನಸ್ಸಿನಲ್ಲಿ ಕೋಪ ಬಂದಾಗ, ಅಯೋಗ್ಯರು ನಾವು ಮಾಡಿದಾಗ ಕೋಪ ಬಂದಿರ್ತಾರ, ಅದು ತಪಸ್ಸೆ, ಅಯೋಗ್ಯರು ಕೆಟ್ಟ ಕೆಲಸ ಮಾಡ್ತಾರೆ, ಅದು ನಾವು ಜ್ವರ ಹೇಳಬೇಕಲ್ಲ, ಆವಾಗ ಉದ್ವೇಗ ಬಂದಿರ್ತಪ್ಪ, ಆವಾಗ ನೀವು ಯಾವ ರೂಪದ ಚಿಂತನೆ ಮಾಡಬೇಕು, ಏನು
ಚಿಂತನೆ
ಅದನ್ನು ಜ್ವರ ಹೇಳಬೇಕು, ಅಯೋಗ್ಯರು ಅದನ್ನೇ ಇಟ್ಕೊಂಡೇ ಹೇಳ್ತೀವಿ, ನೀವು ಹೇಳಿದ್ರು ಒಳ್ಳೆಯ ವಿಚಾರ ಹೇಳ್ತೀವಿ. ಊಟ
ಅಷ್ಟೇ, ಅಯೋಗ್ಯರು ಅಯೋಗ್ಯ ಕೆಲಸ ಮಾಡಿದಾಗ ಸಿಟ್ಟು ತೋರಿದರೆ ಅದು ಕೂಡ ದೇವರ ಪೂಜಾನೆ, ಆದರೆ ಅಲ್ಲಿ ಒಂದಿರಬಾರದು, ಏನು ಇರುತ್ತೆ ನೋಡಿ, ಆ ಸಿಟ್ಟಿನಿಂದ ಬೈಯೋ ಕಾಲಕ್ಕೆ ಅವನೇ ಮಾಡಿದ ಎಂಬ ಬುದ್ಧಿ ಇರುತ್ತೆ, ಅದಿಲ್ಲದೇ ಇದ್ರೆ ಪೂಜಾ, ಅದಿದ್ರೆ ಪೂಜಾ ಅಲ್ಲ. ಯದ್ಯಪಿ ಆ ಜೀವಿ ಸ್ವತಂತ್ರನಾಗಿ ತಪ್ಪು ಮಾಡಲಾರ ಒಳ್ಳೆಯದು ಮಾಡಲಾರ, ಅವನ ಅಯೋಗ್ಯನೇ ಹೌದು, ಅಯೋಗ್ಯ ಕೆಲಸ ಮಾಡಿದ ಹೌದು, ಸ್ವತಂತ್ರವಾಗಿ ಮಾಡ್ತಾನ ಇಲ್ಲ. ನಾವು ಬಯೋ ಕಾಲಕ್ಕೆ ಏನಿರುತ್ತೆ, ದೇವರು ಮಾಡಿಸಿದ ಅಂತಿರುತ್ತ ಇಲ್ಲ, ಇವನೇ ಮಾಡಿದ ಅಂತ ಬರ್ತೀವಿ, ಅದು ಏನಾಗುತ್ತೆ ಅವನು ಮಾಡಿದ ತಪ್ಪಕ್ಕಿಂತ ನಾವು ಬೈದದ್ದಕ್ಕೆ ಬಂದ ಪಾಪ ಜಾಸ್ತಿ. ನೀವು ಅಂತ ಕೈ ಬಿಟ್ರೆ ಹೇಗೆ ಮಾಡ್ಬೇಕು, ಆ ರೀತಿ ಮಾಡಿದವರು ಯಾರಾದ್ರೂ ಇದ್ದಾರಾ ಅಂದ್ರೆ ಬೇರೆ ಸೇರಿದೆ. ದುರ್ಯೋಧನನ ಕಾಲಿಂದ ಹೊಡೆಯೋ ಕಾಲಕ್ಕೂ ಕೂಡ ತುಂಬ ಜನ ಅಂದುಕೊಂಡ್ರು. ಧರ್ಮರಾಜನೇ ಹೇಳ್ತಾನೆ, ಈ ದುರ್ಯೋಧನ ತುಂಬ ಕಾಟ ಕೊಟ್ಟ, ಅದಕ್ಕೆ ತಡೆಯಲಾರದೆ ಕಾಲಿಂದ ಹೊಡೆದ. ಅಲ್ಲಿ ದುರ್ಯೋಧನ ಬಿಟ್ಟರೆ ಕಳಗೆ ಬಿದ್ದವ, ದುರ್ಯೋಧನ ಬಿಟ್ಟರೆ ದುರ್ಯೋಧನನ ಪಕ್ಷದವರು ಯಾರೂ ಇಲ್ಲ, ಎಲ್ಲ ಪಾಂಡವರ ಪಕ್ಷದವರೇ. ಆದರೆ ಎಲ್ಲರೂ ಭೀಮನನ್ನು ಅಂದರು, ತಪ್ಪು ಮಾಡಿದೆಯಾ ಭೀಮ, ಕ್ಷತ್ರಿಯ ತೊಡೆ ಮುರುಕೊಂಡು ಬಿದ್ದಿದ್ದಾನೆ, ಯುದ್ಧದಿಂದ ಬಿಟ್ಟೋಗಿದ್ದಾನವ, ಅಂಥವನನ್ನ ಕಾಲಿಂದ ಹೊಡೆಯೋದು ಧರ್ಮ ಅಲ್ಲ, ನೀ ಮಾಡಿದ ತಪ್ಪು ಅಂದರು. ಅವಾಗ ಧರ್ಮರಾಜನು ಹೇಳಿಬಿಡ್ತಾನೆ, ಹೊಟ್ಟೆಯಲ್ಲಿ ಉರಿಯಿದೆ ಭೀಮಸೇನನಿಗೆ, ಈ ದುರ್ಯೋಧನ ತುಂಬ ಕಾಟ ಕೊಟ್ಟ, ಅದಕ್ಕೆ ಹೊಡೆದ. ಅವಾಗ ಹೇಳುತ್ತಾರೆ ಭೀಮಸೇನ ದೇವರು ಹೊಡೆದ ಅದಕ್ಕಲ್ಲ ಅಂತೆ, ಯಾಕೆ ಇವ ಕಾಟ ಕೊಡಲಿಕ್ಕೆ ಸ್ವತಂತ್ರ ಅಲ್ಲವೇ ಅಲ್ಲ, ಸ್ವಾಮಿ ಅವರಲ್ಲಿ ನಿಂತು ನಮ್ಮ ಕರ್ಮಾನುಸಾರ ಕಾಟ ಕೊಡಿಸಿದ ಅಂದು ಎಚ್ಚರ ಅವರಿಗೆ ಸದಾ ಇದೆ. ಅವನ ಮೇಲೆ ಸಿಟ್ಟು ಬರಲಿಲ್ಲ. ಎಲ್ಲಿ ಬಂತು ಅಂದರೆ ಕೃಷ್ಣನನ್ನ ಕಟ್ಟಿ ಹಾಕಲಿಕ್ಕೆ ಹೋದ, ಅದು ಸ್ವತಂತ್ರನಾಗಿ ಅಲ್ಲ, ಕೃಷ್ಣನೇ ದುರ್ಯೋಧನಲ್ಲಿ ನಿಂತುಕೊಂಡು ಕಟ್ಟಿ ಹಾಕಲಿಕ್ಕೆ ಪ್ರೇರಣೆ ಮಾಡಿದ್ದು. ಆದರೆ ಕೃಷ್ಣನನ್ನ ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಬೇಕಾದ ದೋಷ ಕೂತಿದೆ, ಆ ದೋಷ ಇದ್ದವ ಅಂತ ಶಿಕ್ಷೆ ಕೊಟ್ಟರಷ್ಟೇ ಹೊರತು ಚೂರೂ ಸಿಟ್ಟಿಲ್ಲ. ದೇವ ದ್ವೇಷಿ ಎಂಬ ಸಿಟ್ಟು ಬಿಟ್ಟು ನನ್ನನ್ನ ಕಾಟ ಕೊಟ್ಟವ ನನಗೆ ಅಂತ ಚೂರು ಸಿಟ್ಟಿಲ್ಲ. ಆ ಸ್ಥಿತಿ ಇದ್ರೆ ಬೈದು
ಸಂಕಲ್ಪನೆ ಸಂಕಲ್ಪನೆ
ಇವ್ರು ಕೇಳಿದ್ದು ನಮ್ಮ ಜೀವನದಲ್ಲಿ ಬರುತ್ತಲ್ಲ, ಹೇಗೆ ಮಾಡಬೇಕು? ಬೈಯೋ ಕಾಲಕ್ಕೆ ಬೈರಿ, ಸಿಟ್ಟೆಲ್ಲ ತೋರ್ರಿ, ತೋರೋ ಕಾಲಕ್ಕೆ ಸ್ವತಂತ್ರನಾಗಿ ಮಾಡಿಲ್ಲ ಅಂತ ತೋರ್ರಿ. ಸರಿಯಾ, ಇಷ್ಟು ಎಂಟು ಭಾವ ಪುಷ್ಪಗಳು, ಮಿಕ್ಕದ್ದನ್ನ ನಾಳೆ ನೋಡೋಣ. ಶ್ರೀಕೃಷ್ಣ ಅದಕ್ಕೆ ಚಿಂತನೆ ಮಾಡಿ. ಜೀವನ ಸ್ವರೂಪ ದೇಹವೇ ಪ್ರತಿಮೆ, ಎಲ್ಲ ದೇಹದಲ್ಲಿ ಕಂಟಿನ್ಯೂಸ್ ಮಾಡ್ತಾರೆ.